ಅದಕ್ಕೆ ಕಷ್ಟ ಇದ್ದಾರೆ. ಬಾಳ ಕಷ್ಟನೂ ಹಾಗೆ, ತರುಣ ಕಷ್ಟನೂ ಹಾಗೆ, ವೃದ್ಧ ಕಷ್ಟನೂ ಹಾಗೆ, ಪರಂದಾಮಕ್ಕೆ ಹೋಗ್ಬೇಕಾದ್ರೆ ಹಾಗೆ, ವ್ಯತ್ಯಾಸನೇ ಇಲ್ಲ. ಹುಡುದವ್ರಿಗೆ ಏನಾಯ್ತು, ಜಾಂಬವಂತ ಏನಾದ? ಅದೇ ಕೃಷ್ಣ, ರಾಮನೇ ಕೃಷ್ಣ. ಕೃಷ್ಣ ಸರಿಯಾಗಿದ್ದ, ಜಾಂಬವಂತ ಹಣ್ಣು ಮುದುಕಾಗಿಬಿಟ್ಟಿದೆ. ಏನಾಗಿದ್ದಾನೆ ಅಂತ ಈಗ ಚೇಂಜ್ ಆಗಿದ್ದಾನೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಕಥೆ ಅಲ್ಲ, ಅದು ಫ್ಯಾಕ್ಟ್ ಆಯ್ತಾಗ ಎಂದ ಅರ್ಥ ಮಾಡ್ಕೊಂಡ್ರೆ ದೇವರು ಎಂದೂ ಕೂಡ ಬದಲಾಗೋದಿಲ್ಲ. ಊರ್ಧ್ವಃ ಉತ್ತಮಃ ಸರ್ವಸಃ ಅಧ್ಯಾಯ ಪ್ರತಿಪಾದ್ಯಮರ್ಥಮಃ ಸಂಸಾರೇತಿ. ಏ ಸಂಸಾರ ಅಂದ್ರೇನು? ಸಂಸರತಿ ಅನೇನ ಇತಿ ಸಂಸಾರ. ಸರತಿ ಸಂಸರತಿ ಅನೇನ ಇತಿ ಸಂಸಾರ. ಸಂಸರತಿ ಸುತ್ತದು ಅಂತ ಅರ್ಥ. ಮತ್ತೆ ಸುತ್ತತಾನೇ ಇರೋದು ನಾನ್ ಸ್ಟಾಪ್ ಆಗಿ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಪ್ರಕೃತ್ಯಾದಿಕಂ ಕ್ಷೇತ್ರಂ, ಪ್ರಕೃತ್ಯಾದಿ ಕ್ಷೇತ್ರವೆಲ್ಲ ಏನದು? ಸಂಸಾರವೇ. ಹಿಂದೆ ಹೇಳಿದ್ರಲ್ಲ 13ನೇ ಅಧ್ಯಾಯದಲ್ಲ ನೆನಪು ಮಾಡಿದರು, ಪ್ರಕೃತ್ಯಾದಿ ಎಲ್ಲವೂ ಕೂಡ ಸಂಸಾರವೇ. ಪೂರ್ವಾಧ್ಯಾಯೇ ಸಂಸಾರ ಏಕದೇಶಾನಾಂ ಗುಣಾನಾಮೇವ ವೃತ್ತಂ ದರ್ಶಿತಂ. ಹಿಂದಿನ 13ರಲ್ಲಿ ಏನು ಹೇಳಿದ್ರು? ಕ್ಷೇತ್ರದ ಬಗ್ಗೆ ಹೇಳಿದ್ರು. 14ರಲ್ಲಿ ಏನು ಹೇಳಿದ್ರು? ಕ್ಷೇತ್ರದ ಒಂದು ಭಾಗವಾದ ಏಕದೇಶ ಒಂದು ಭಾಗವಾದ ಗುಣಗಳ ಬಗ್ಗೆ ಹೇಳಿದ್ರು. ಈಗೇನು ಹೇಳ್ತಾರೆ? ಅತ್ರ ಪುನಃ ಸಮಗ್ರಂ ಸಂಸಾರ ಸ್ವರೂಪ ಪ್ರದರ್ಶ. ಇದರೊಳಗೆ ಪುನಃ ಸಂಸಾರ ಸಂಸಾರದ ಸಮಗ್ರ ರೂಪವನ್ನು ಹೇಳ್ತಾ ಅದನ್ನು ದಾಟ ಉಪಾಯವನ್ನು ಹೇಳ್ತಾರೆ. ಪೂರ್ವಾಧ್ಯಾಯೇ ಸಂಸಾರ ಏಕದೇಶಾನಾಂ ಗುಣಾನಾಮೇವ ವೃತ್ತಂ ದರ್ಶಿತಂ. ವೃತ್ತಂ ಅಂದರೆ ವಿಷಯ, ವರ್ತಮಾನ ಅಂತ ಅರ್ಥ. ವೃತ್ತಪತ್ರಿಕೆ ಅಂತೀವಲ್ಲ ಹಾಗೆ. ಅತ್ರ ಪುನಃ ಸಮಗ್ರಂ ಸಂಸಾರ ಸ್ವರೂಪಂ ಪ್ರದರ್ಶ. ಈ ಅಧ್ಯಾಯದಲ್ಲಿ ಸಮಗ್ರವಾದ ಸಂಸಾರದ ಸ್ವರೂಪವನ್ನು ಪ್ರವೇಶ ತೋರಿಸಿಬಿಟ್ಟು ತದತ್ಯಯ ಇಚ್ಛಾ ಮುತ್ಪಾದ್ಯ. ಅದನ್ನು ಕೆಟ್ಟದೊಂದು ಗೊತ್ತಾದ್ರೆ ಏನ್ ಮಾಡ್ತಾನಾಗ? ಬಿಡಬೇಕು. ಮೊದಲು ನಮಗೇನಿಸಿ ಕೆಟ್ಟದ್ದು ಅನಿಸೇವರೆಗೂ ಬಿಡೋ ಪ್ರಶ್ನೆ ಬರೋದಿಲ್ಲ. ಅದೇ ರೋಗ ಕೆಟ್ಟದ್ದು ಹೋಗ್ತಾನೆ, ರೋಗ ಕೆಟ್ಟದ್ದು ಆ ಕಳ್ಕೋಬೇಕು ಅಂತ ಇಷ್ಟಪಡ್ತಾರೆ. ಸಂಸಾರವೇ ಒಂದು ರೋಗ. ಅದಕ್ಕೇನಂತ ಕರೆದಿದ್ದಾರೆ? ಅದನ್ನ ಭವರೋಗ ಅಂತಾನೆ ಕರೆದಾರೆ. ಭವರೋಗ, ನಮ್ಮ ಭವನ ರೋಗ ಅಂತ ತಿಳ್ಕೊಳ್ಳೋದವ್ರೆ ಬಿಡುಗಡೆ ಆಗೋ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೇನೆ ಅದತ್ಯಯ ಇಚ್ಛಾ ಉತ್ಪಾದ್ಯ. ದಾಟಬೇಕು ಇಚ್ಛೆ ಬರಬೇಕು. ಆಮೇಲೆ ತತ್ ಸಾಧನ ಜಿಜ್ಞಾಸುಂ, ಅದಕ್ಕೆ ಜ್ಞಾನ ಬೇಕು. ಈ ಮೂರನ್ನು ಹೇಳಿದ್ರೆ ಪೂರ್ತಿ ಸಾಧನೆ ಹಿಡಿದಾಗಲಕ್ಕ ಅಂತ ತಿಳಿಸ್ತಾರೆ. ಅದಕ್ಕೆ ಜಗತ್ಸ್ವರೂಪ ಎಷ್ಟು ತಿಳ್ಕೊಬೇಕು ನಾವು ಅಂದ್ರೆ, ಜಗತ್ಸ್ವರೂಪ ಏನು ತಿಳ್ಕೊಂಡಿದ್ರೆ ಸಂಸಾರನೇ ತಿಳ್ಕೊಂಡಾಗ ಆಗೋದಿಲ್ಲ. ತುಂಬಾ ತಿಳ್ಕೊತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಎಷ್ಟು ತಿಳ್ಕೊಬೇಕು? ತದಲಂ ಬಹುಲೋಕ ವಿಚಾರ, ತುಂಬಾ ಯೋಚನೆ ಮಾಡಬಾರ್ದು, ಯೋಚನೆ ಮಾಡದೇ ಇರಬಾರ್ದು. ಜಗತ್ಸ್ವರೂಪ ಏನಂತ ಗೊತ್ತಾಗದೆ ಹೋದ್ರೆ ವಿಷ ಅಂತ ಗೊತ್ತಾಯ್ತು, ತಿಂದು ನೋಡಷ್ಟು ಮೂರ್ಖತನ ಮಾಡೋದು. ಏನ್ ಮಾಡಬಾರ್ದು? ನಾನು ವೆರಿಫೈ ಮಾಡೇ ಬಿಡ್ತೇನೆ, ತಿಂದ್ಬಿಟ್ರೆ ಏನಾಗುತ್ತೆ ಸತ್ತೇ ಹೋಗ್ಬಿಡ್ತಾರೆ. ಅದಕ್ಕೆ ವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಾನ. ದುಃಖ ದರ್ಶನ ಸಾಕು ನಮಗೆ. ಇನ್ನೊಬ್ರು ದುಃಖ ಪಡೋದು ನೋಡಿದ ತಕ್ಷಣ ನಮಗೆ ಏನನ್ಸುತ್ತೆ? ಆ ದುಃಖ ನಮಗೆ ಬರಬಾರದು ಅನಿಸ್ಬಿಟ್ರೆ ಸಾ, ನಮಗೆ ಬಂದ ನೋಡ್ಕೊಂಬೋಣ ಅನ್ನಬಾರದು. ಏನನ್ಕೋಬೇಕನ್ನ ಬಂದ ನೋಡ್ಕೊಂಬೋಣ ಅಲ್ಲ, ಏನ್ ಮಾಡ್ಬೇಕು? ಅದನ್ನ ಬರದಂತೆ ದಾಟ್ಬೇಕು. ಅದಕ್ಕೆ ಮೂರು ಕತೆ, ಮೀನಿನ ಕತೆ ಹೇಳ್ತಾರೆ ಮಹಾಭಾರತ, ನೆನಪಿದೆಯಲ್ಲ? ಮೂರು ಮೀನುಗಳಿದ್ವು, ಅವು ಮಳೆಗಾಲ ಬೇಕಾಷ್ಟೇ ಇರುತ್ತೋ ಆರಾಮಿದ್ದು ಬಿಟ್ಟು ಯಾವ ನಿಧಾನವಾಗಿ ಏನಾಯ್ತಾಗ ಕಮ್ಮಿ ಆಗಲಿ ಶುರುವಾಯ್ತು. ಮೂರು ಮೀನು ಯೋಚನೆ ಮಾಡಿದ್ರು. ಒಂದೇನು ದೀರ್ಘದರ್ಶಿ ಅಂತ ಹೆಸರು. ಯೋಚನೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡುತ್ತೆ ಇದು? ಖಾಲಿ ಆಗಿಬಿಡುತ್ತೆ. ಅಷ್ಟೊತ್ತಿ ಬರ್ತಾರೆ, ಎತ್ತಿಗೆ ಎರಡು ಬೇಸ್ತ ಹಿಡಿದು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಾಗಲೇ ಹೇಳಿತ್ತು ಎಲ್ಲರಿಗೂ. ಮಾಡಿ ಸಮಸ್ಯೆ ಇದೆ, ಆದಷ್ಟು ಬೇಗ ಈಗ ಹರಿತಾ ಇದ್ದೀರಿ, ಹೋಗಿ ಬೇರೆ ಕಡೆ ಸೇರ್ಕೊಂಬೇಡ ಅಂತ ಹೇಳಿತ್ತು. ಅವ್ರು ಕೇಳಲಿಲ್ಲ, ನಿಮ್ಮ ಮನೆ ಬಾರ ಅಂತ ಮುಂದೆ ಹೋಗ್ಬಿಡ್ತು. ಅದೇನಾಯ್ತು ಅರ್ಥ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು ಅದು? ಹೊರಟು ಇನ್ನೇನು ಮಾಡ್ತು? ಅಯ್ಯೋ ಬಂದ ನೋಡ್ಕೊಂಬೋಣ ಅಂತ ಹೇಳಿತ್ತು. ಅದು ಬಂದ ನೋಡ್ಕೊಂಬೋಣ ಅಂತ ಹೇಳ್ತು. ಬಂತ ಕಾಲ, ತಕ್ಷಣ ಅವ್ರು ಇಬ್ಬರು ಇದ್ದಾರೆ, ಗಾಬರಿ ಆಯ್ತು ಇಬ್ಬರಿಗೆ. ಅವನೇನು ಮಾಡ್ದ? ಅವನು ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತಾ ಅವನು, ಪ್ರತ್ಯುತ್ಪನ್ನ ಮತಿ. ಅವನೇನು ಮಾಡ್ದ? ಬಹಳ ಬುದ್ಧಿವಂತಿಕೆಯಿಂದ ನಡ್ಕೊಂಡ, ಆ ಗಾಳಕ್ಕೆ ಸಿಕ್ಕಾಕೊಂಡು ಮಾಡ್ದ. ಸಿಕ್ಕಿಡ್ರಿ ನಾವು ನಿಜವಾಗ ಸಿಕ್ಕಾಕೊಂಡು ನಡ್ಕೊಂಡ, ಅದ್ದಿ ತಡಿತಾರೆ ಒಂದ್ಸಲ, ಅವಾಗ ಅದು ಎಸ್ಕೇಪ್ ಆಗಿಬಿಡುತ್ತೆ ಒಂದೊಂದು ಕಡೆ. ಅದಕ್ಕೆ ಪ್ರತ್ಯುತ್ಪನ್ನ ಮತಿ ಅಂತ ಕರೀತಾರೆ. ಅಜಾಮಳೆ ಇದ್ದ ಹಾಗೆ ಕೊನೆಯ ಕಾಲಕ್ಕೆ ಏನ್ ಮಾಡ್ಬಿಟ್ಟ ಅವನು ಒಳ್ಳೆ ಉಪಾಯ ಪಾರಾಗಿಬಿಟ್ಟ. ಇನ್ನೊಂದು ಏನ್ ಮಾಡ್ತದ ಅವನೇ? ಅವನ ದೀರ್ಘಸೂತ್ರಿ. ಇದು ದೀರ್ಘದರ್ಶಿ ಬೇರೆ, ಅವನು ಪ್ರತ್ಯುತ್ಪನ್ನ ದೀರ್ಘ ಧರಿಸಿ ಇವನೇ ಅವನು ದೀರ್ಘಸೂತ್ರಿ ಅಂದ್ರೆ ಸೋಮಾರಿ. ಅವನು ಆಗ ಕುತ್ಕೊಂಡ, ಮೊದಲು ಯೋಚನೆ ಮಾಡಲಿಲ್ಲ, ಆಗ್ರೂ ಬುದ್ಧಿ ಇಲ್ಲ, ಕೊನೆಗೆ ಏನಾಯ್ತು? ದೀರ್ಘಸೂತ್ರಿ ವಿನಶ್ಯತಿ ಅಂತ ಅದು ನಾಶ ಆಗೋಯ್ತು. ಆ ಸಂಸಾರ ಸ್ವರೂಪವನ್ನ ಮೊದಲು ಯಾರು ಸರಿಯಾಗಿ ತಿಳ್ಕೊತಾರಲ್ಲ, ದೀರ್ಘದರ್ಶಿಗಳು ಮೊದಲಿಂದ ಪ್ಲಾನ್. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ, ಅವರೆಂಥವ್ರು ಅವರು ಮೊದಲಿಂದ ಪ್ಲಾನ್ ಮಾಡಿರೋದ್ರಿಂದ ನಿಶ್ಚಿಂತೆಯಾಗಿರ್ತಾರೆ. ತೈತಿರ್ಯದಲ್ಲಿ ಹೇಳ್ತಾರೆ, ಯಾರು ಚಿಕ್ಕ ವಯಸ್ಸಿನಿಂದ ದೇವರ ಆರಾಧನೆ ಮಾಡ್ತಾರೋ ದೇವರ ಪೂರ್ತಿ ರೂಪ ನೋಡ್ತಾರೆ, ಮಧ್ಯದಲ್ಲಿ ಆರಾಧನೆ ಮಾಡೋರು ಮಧ್ಯಭಾಗ ಮಾತ್ರ ನೋಡ್ತಾರೆ, ಕೊನೆಯಲ್ಲಿ ಮಾಡೋ ಕೊನೆ ಭಾಗ ನೋಡ್ತಾರ. ಇದು ತೋರಿಸಲಿಕ್ಕೆ ಆ ತಿರುವನಂತಪುರದಲ್ಲಿ ಮೂರು ಭಾಗ ದಾರಿ ಮಾಡಿದ್ದಾರೆ ಅಂತ ವಾದಿರಾಜ ಸ್ವಾಮಿಗಳದನ್ನ ತೀರ್ಥ ಬ್ರಹ್ಮದಲ್ಲಿ ಹೇಳ್ತಾರೆ. ಅದಕ್ಕೆ ಆದಷ್ಟು ಮೊದಲಿಂದ ಶುರು ಮಾಡಿ, ಯಾವಾಗ ಮೊದಲಿಂದ ಓದೋಣ ಜಾಸ್ತಿ ಅರ್ಥ ಆಗಿರುತ್ತೆ. ಪರೀಕ್ಷೆ ಬಂದಾಗ ಓದಿದ್ರೆ ಕಂಡುಬಿಡ್ಬೇಕಾಗ್ತಾನೆ. ಇನ್ನು ಪರೀಕ್ಷೆ ದಿವಸ ಓದಿದ್ರೆ ಕತೆ ಮುಗಿಯಿತು, ಅವನ ಟೆನ್ಷನ್ಗೆ ಅರ್ಧ ಫೇಲ್ ಆಗಿಬಿಡ್ತಾನೆ. ಅದು ಮೂರು ಸ್ಟೇಜ್ ಇದೆ, ಇದನ್ನೆಲ್ಲ ಯಾತಕ್ಕೆ ಅದಕ್ಕಿಂತ ಮೊದೇನು ತಿಳ್ಕೊಬೇಕು ನಾವೀಗ, ಸಂಸಾರ ಅಂಬುದು ಘೋರ ಅಂತ ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆಲ್ಲ ಹಿರಣ್ಯಕಶಿಪು ಎಲ್ಲ ಕಥೆಗಳೇನು ಕೇಳ್ತಾ ಹೋಗ್ತೀವಿ ನಾವೀಗ. ಹಿರಣ್ಯಕಶಿಪುವಿನ ಕಥೆ ಇದೆ, ಕಂಸನ ಎಲ್ಲ ಕಥೆ ಕೇಳಿದಾಗ ಏನೇನೋ ಟ್ರೈ ಮಾಡಿದರು ಅವರು, ಅವರಿಗೆ ಆಗಲೇ ಇಲ್ಲ ಅಂದಮೇಲೆ ನಾವು ಅದನ್ನ ನೋಡಿ ಕಲ್ತ್ಕೊಂಡ್ಬಿಡ್ಬೇಕು. ಅವ್ರು ಎಷ್ಟೆಷ್ಟು ಸಾಯಬಾರ್ದು ಆಗುತ್ತೆ, ಏನೇನೋ ಕೇಳ್ಕೊಂಡ್ರು ಕೊನೆ ಏನಾಗಲಿಲ್ಲ, ಸಾವು ಬಿಡಲಿಲ್ಲ. ಅದನ್ನು ಸಾವಿಗೆಲ್ಲ ಉಪಾಯ ಮಾಡೋಕ್ಕೆ ಹೋಗಲೇಬಾರ್ದು ಅಂತ ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು. ಒಂದು ಭಾಗ ಅವು ಯಾರಿಗಾರು ಬಿಟ್ಟಿದೆಯಾ, ಬಿಟ್ಟೇ ಇಲ್ಲ ಅಂತಾಯ್ತು. ಹಾಗಿದ್ದರೆ ಇದನ್ನು ದಾಟಬೇಕು ಉಪಾಯ ಏನಾರು ಇದೆಯಾ ಅಂತ ಯೋಚನೆ ಮಾಡಿದೆ. ಅವಾಗ ಶಾಸ್ತ್ರದ ವಿಚಾರ ಗೊತ್ತಾಯ್ತು, ದೇವರು ಬಿಡಿಸ್ತಾರೆ ಶರಣು ಹೋಗ, ವೆರಿ ಸಿಂಪಲ್. ಆದರೆ ಯೋಚನೆ ಮಾಡೋದಕ್ಕೆ ಜ್ಞಾನ ಕೊಟ್ಟಿರೋದು ಪರಮಾತ್ಮ. ಬ್ರಹ್ಮಾವಬೋಧ ದಶಣಂ ಮುದಮಾಪ ದೇವಃ, ದೇವರು ತಿಳ್ಕೊಡ್ತಕ್ಕಂಥ ಜ್ಞಾನ ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಡೋಕೆ ಇದಿಷ್ಟು ಬೇಕು. ತತ್ಪ್ರಸಂಗಾತ್ ಅಲೌಕಿಕಂ ಭಗವನ್ ಮಹಿಮಾನಂಚ ದರ್ಶಯತಿ ಅನೇನ ಅಧ್ಯಾಯೇನ ಇತ್ಯರ್ಥ. ಪುರಂದರಾಸು ಆ ಕ್ಷಣದಲ್ಲಿ ಅರ್ಥ, ಒಂದು ಕ್ಷಣದಲ್ಲಿ ಅರ್ಥ ಆಯ್ತು. ಎಲ್ಲ ತ್ಯಾಗ ಮಾಡಿ ಹೊರಟರು. ಅದೇನಿದೆ ಅದು ಬಂಧಕ. ಬಂಧಕ ಅಂದಮೇಲೆ ಈಗಲೇ ಬಿಟ್ಟರೆ ಭಾರಿ ಒಳ್ಳೆಯವರು, ಸ್ವಲ್ಪ ಸ್ವಲ್ಪ ಬಿಡಿ ಎಲ್ಲ ಬಿಟ್ಟು ಹಾಕ್ಬಿಟ್ರು ತಕ್ಷಣ. ಅದು ಇದೆಲ್ಲ ಕಾರಣ ಅದು, ಸಂಸಾರ ಸ್ವರೂಪ ಅರ್ಥ ಆದಮೇಲೆ ಬಿಡೋ ಸುಲಭ. ತುಂಬ ದಿನ ಯಾಕೆ ಬಿಟ್ಟಿಲ್ಲ, ಸಂಸಾರ ಸ್ವರೂಪನೇ ಏನಾಗಿಲ್ಲ ಅವರಿಗೆ, ಅರ್ಥ ಆಗಿಲ್ಲ. ತತ್ ಪ್ರಸಂಗಾತ್ ಅಲೌಕಿಕಂ ಭಸ್ಮ ಭಗವನ್ ಮಹಿಮಾನಂಚ ದರ್ಶಯತಿ ಅನೇನ ಅಧ್ಯಾಯೇನ ಇತ್ಯರ್ಥ. ಆ ಪ್ರಸಂಗ, ಪ್ರಸಂಗ ಅಂದರೆ ಸಂಗತಿ, ಆ ಸಂಗತಿ ಬಂದಿದ್ದರಿಂದ ಅಲೌಕಿಕವಾದ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಿದ್ದಾರೆ. ವಿಜ್ಞಾನ ಅಂದರೆ ಅದೇ, ದೇವರು ಸಂಸಾರನೇ ಇಲ್ಲ ಅಂದಮೇಲೆ ಅವನು ನಮ್ಮನ್ನು ಬಿಡಿಸ್ತಾನೆ. ಯಾರಿಗಾದ್ರೂ ಸಾಲ ಇದ್ದವನೇ ಸಾಲ ಕೇಳಿದ್ರೆ ಏನು ಕೊಡ್ತಾನೆ ಅವನು, ಯಾವ ಲೋನು ಇಲ್ಲದವನು ಏನು ಮಾಡ್ತಾನಾಗ, ಇಟ್ಕೊಂಡಿರೋ ಚಾನ್ಸ್ ಇದೆ ಅಂತ ಕೇಳ್ಬೋದು. ಅಂತ ಹೊತ್ತಿನಲ್ಲಿ ನಮ್ಮಂತೆ ಇರೋನು ಕೇಳಿದರೆ, ದೀನರೇ ಇನ್ನೊಬ್ಬನ ದೀನ ಕೇಳಿ, ಇನ್ನೊಬ್ಬ ಯಾಚಕನ ಕೇಳಿದರೆ, ಇಬ್ಬರು ಸೇರಿ ಇನ್ನೊಬ್ಬರ ತೊಗೊಳ್ಳೋಣ, ಇಬ್ಬರು ನಾನು ಬಾ ಇವ್ರು ಕಂಪನಿ ಕೊಡ್ತೀವಿ ಇಬ್ಬರು ಹೋಗೋಣ ಅಂತ ಹೇಳ್ತಾರೆ ಅಷ್ಟೇ, ಉಪಯೋಗ ಇಲ್ಲ ಅದರಿಂದ. ಅದಕ್ಕೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಜಗದ್ವೃಕ್ಷಸ್ಯ ಊರ್ಧ್ವಮೂಲತ್ವಂ ಘಟಯಿತುಂ ಊರ್ಧ್ವ ಶಬ್ದಾಭಿಧೇಯಂ ತಾವದಾಹ ಊರ್ಧ್ವ ಇತಿ. ಜಗದ್ವೃಕ್ಷಸ್ಯ ಊರ್ಧ್ವಮೂಲತ್ವಂ ಘಟಯಿತುಂ, ಜಗದ್ವೃಕ್ಷ ಅನ್ನೋದಕ್ಕೆ ಅದು ಊರ್ಧ್ವಮೂಲ, ಆಮೇಲೆ ಹೇಗೆ ಒಗಟದು ಘಟಯಿತುಂ ಹೊಂದಿಸ್ಲಕ್ಕೋಸ್ಕರ ಊರ್ಧ್ವಮೂಲ ಶಬ್ದಾಭಿಧೇಯಂ ತಾವದಾಹ. ಊರ್ಧ್ವಮೂಲ ಶಬ್ದ ಅಭಿಧೇಯ, ಊರ್ಧ್ವಮೂಲ ಶಬ್ದದಿಂದ ವಾಚ್ಯವ ಅಭಿಧೇಯ ಅಂದರೆ ಅಭಿಧ ಅಭಿಧೇಯ, ವಾಚ್ಯವಾದ ಪದಾರ್ಥ ಯಾವುದು ಅಂತ ಹೇಳ್ತಾರೆ ವಿಷ್ಣು ಊರ್ಧ್ವ ಇತಿ. ಕುತಃ ಶ್ರೌತ ಪ್ರಯೋಗಾದಿತ್ಯ ಊರ್ಧ್ವೆ, ಶ್ರೌತ ಅಂದರೆ ಶ್ರುತಿ, ಶ್ರುತಿಯಲ್ಲೇ ಶ್ರುತಿಯಲ್ಲೇ ಬಂದರೆ ಶ್ರೌತ, ಸ್ಮೃತಿಯಲ್ಲಿ ಬಂದರೆ ಸ್ಮಾರ್ತ. ಊರ್ಧ್ವೇತಿ ಸ್ಮಾರ್ತ ಭಟ್ಟ, ಇವು ಯಾವ ಕೆಟ್ಟ ಶಾಸ್ತ್ರಿ ಯಾವ ಕೆಟ್ಟ ಪದಗಳಲ್ಲ, ಏನು ಒಳ್ಳೆ ಪದಗಳು. ಸ್ಮಾರ್ತ ಅಂದರೆ ಕೆಟ್ಟ ಪದ ಅಲ್ಲ, ಸ್ಮಾರ್ತ ಪ್ರಸಿದ್ಧಿ ಸೂಚಯತಿ ಅಂತ ಹೇಳ್ತಾರೆ. ಶ್ರೌತ ಪ್ರಸಿದ್ಧಿ ಸ್ಮಾರ್ತ ಪ್ರಸಿದ್ಧಿ ತಪ್ಪಲ್ಲ, ಆದರೆ ಆ ಕೆಲವು ಉಪಯೋಗಿಸಿ ಪದಗಳು ಏನಾಗಿಬಿಟ್ರು, ಕೆಟ್ಟ ಪದಗಳ ಆಗಿಬಿಟ್ರು ಅಷ್ಟೇ. ಭಟ್ಟ ಅನ್ನೋ ಪದ ಕೆಲವು ಲಿಮಿಟ್, ಕೆಲವರಿಗೆ ಭಟ್ಟ ಅಂದರೆ ಸ್ಮಾರ್ತ, ಕೆಲವರಿಗೆ ಅಡಿಗೆ ಭಟ್ರು ಅಂತ ಅರ್ಥ, ಕೆಲವರಿಗೆ ಜ್ಯೋತಿಷ್ಯ ಹೇಳೋರು ಅಂತಾರೆ, ಏನೇನು ಶಾಸ್ತ್ರ ಹೇಳ್ತಾರೆ ಜ್ಯೋತಿಷ್ಯ ಹೇಳ್ತಾರೆ ಅಂತ ಅರ್ಥ. ಅದೇ ಶಾಸ್ತ್ರ ಹೇಳೋರು ಬೇರೆ ಅರ್ಥ, ಗಿಳಿ ಶಾಸ್ತ್ರ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಈ ಸಚ್ಚಾಸ್ತ್ರ ಬ್ರಹ್ಮಸೂತ್ರ ಅರ್ಥ ಆಗೋದಿಲ್ಲ ಅವರಿಗೆ, ಅದೆಲ್ಲ ಕೆಟ್ಟ ಅದು ಕರಪ್ಟ್ ವರ್ಡ್ಸ್ ಅಂತೀವಲ್ಲ ಹಾಗೆ, ಮೂಲನ ಪದ ಕೆಡಿಸಿಬಿಟ್ರೆ ಹಾಗೋ ಹಾಗೆ. ಕುತಃ ಶ್ರೌತ ಪ್ರಯೋಗಾದಿತ್ಯಾಹ ಊರ್ಧ್ವೇತಿ, ಆದು ಶ್ರುತಿ ಅರ್ಥ ಆಗಿ ತಗೋಬೇಕು ನಾವೀಗ. ನಮ್ಮ ಲೌಕಿಕ ಡಿಕ್ಷನರಿ ತಗೋಬಾರದೆ ಅಂದರೆ ಶಾಸ್ತ್ರ ಇದು, ಶಾಸ್ತ್ರಕ್ಕೆ ಯಾವುದನ್ನು ಯಾವ್ದು ತಗೋಬೇಕು, ಟೆಕ್ನಿಕಲ್ ಡಿಕ್ಷನರಿನೇ ತಗೋಬೇಕೇ ಹೊರತು ಲೌಕಿಕ ಡಿಕ್ಷನರಿಯಿಂದ ಆಗೋದಿಲ್ಲ. ಆದೌ ತಾವದಹಂ ಊರ್ಧ್ವೇನ ವಿಷ್ಣುನ ಪವಿತ್ರ ನಿಷ್ಪಾಪೋ ಅಸ್ಮಿ. ಆದೌ ತಾವದಹಂ ಊರ್ಧ್ವೇನ ವಿಷ್ಣುನ ಪವಿತ್ರ ನಿಷ್ಪಾಪೋ ಅಸ್ಮಿ. ಅಷ್ಟು ಶ್ರುತಿ ಅರ್ಥ ಇದೆ, ಊರ್ಧ್ವ ಪವಿತ್ರ ಬಂತಲ್ಲ ಅದಕ್ಕೆ. ನಾವು ಪವಿತ್ರರಾಗಬೇಕಾದ್ರೆ ಏನಾಗಬೇಕು, ಸರ್ವೋತ್ತಮನಿಂದ ಪವಿತ್ರರಾಗಬೇಕು. ತಥೋ ವಾಜಿರೂಪಶ್ಚ ನೇತಾಚ, ಪರಮಾತ್ಮ ವಾಜಿರೂಪನಾಗಿದ್ದಾನೆ, ವಾಜಿರೂಪನಾಗಿ ನೇತೃವಾಗಿದ್ದಾನೆ. ವಾಜಿನಿ ಅಂದರೆ ಸೂರ್ಯ, ವಾಜಿನಿ ವಸು, ವಾಜಿನಿಗೆ ವಸು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ, ಸೂರ್ಯನಿಗೆ ವಸು ಸಂಪತ್ತಾಗಿ ಒಳಗಿದ್ದು ಕೊಡೋನು ನಾರಾಯಣ, ವಾಜಿನಿ ವಸು ಅಂತ ಕರೀತಾರೆ. ತೇನ ವಾಜಿನೀ ವಸುನ, ಅಂತ ವಾಜಿನಿ ವಸುವಾದ ವಿಷ್ಣುವಿನಿಂದ ಅಮೃತ ಪ್ರಾರಬ್ಧ ಕರ್ಮ ನಿರ್ಮುಕ್ತಶ್ಚ ಅಸ್ಮಿ, ಪ್ರಾರಬ್ಧ ಕರ್ಮ ಬಿಡುಗಡೆಯನ್ನು ಹೊಂದುತ್ತೇನೆ. ಏನ ತಿಳ್ಕೋಬಾರದಿಲ್ಲ, ಏನ್ ಹೇಳಿದ್ದಾರೆ ಇಲ್ಲಿಗ, ವಾಜಿನಿಂದ ಸೂರ್ಯ ಅಂತ ಹೇಳಿದ ಮೇಲೆ ಸೂರ್ಯಾಂತರ್ಗತ ರೂಪ ಅಂತ ಅರ್ಥ. ಆದ್ದರಿಂದ ಅಷ್ಟೇ ಅರ್ಥ, ಅದಕ್ಕೆ ಇದಲ್ಲ ವಾಜಿ ಅಂದ್ರೆ ಹೇಗೆ, ಆ ಪ್ರಸಂಗ ಇಲ್ಲಿಲ್ಲ, ಬೇರೆ ಕಡೆ ಬರುತ್ತದೆ. ಇದರಿಂದ ಶ್ರೀಕಾರ್ಯ ಬರೆದ ಶುತ್ಯರ್ಥ ಆಕ್ಚುಲಿ ಎಲ್ಲಿ ಬಂತು ಈಗ, ಅದು ರೈತರಿ ಆರಣ್ಯಕದಲ್ಲಿ ಬಂದಿದೆ ಆಚಾರ. ಪ್ರತ್ಯೇಕ ಟೀಕಾರ ಅದಕ್ಕೆಲ್ಲ ಬರೆದಿಲ್ಲ, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಅಮ್ಮಣಿ ಸೂಕ್ತ ಅರ್ಥ ಅಂತ ಟೀಕಾರ ಸ್ಪಷ್ಟ ಬರ, ಬೇರೆ ಕಡೆ ಬರೆದಿಲ್ಲ ಆಚಾರ. ಎಲ್ಲೆಲ್ಲಿ ಕೋಟ್ ಮಾಡ್ತಾರೆ ಅರ್ಥ ಬರೆದು ಬಿಡ್ತಾರೆ, ಐದಾರು ಕಡೆ ಅರ್ಥ ಹೇಳಿದ್ದಾರೆ, ಒಂದು ಕಡೆ ಸೇರಿಸ್ಕೊಂಡ್ಬಿಟ್ರೆ ಅಮ್ಮಣಿ ಸೂಕ್ತ ಅರ್ಥ ಆಗೋಯ್ತು. ಆ ರೀತಿ ಪ್ರತಿಯೊಂದು ಕೂಡ ತಿಳ್ಕೊತಾ ಹೊರಟೆ, ಪ್ರತ್ಯೇಕ ಬರಿಬೇಕಾಗಿಲ್ಲ. ಆ ಅಲ್ಲೆಲ್ಲ ಹೇಳಿದ್ದನ್ನು ಕಲೆಕ್ಟ್ ಮಾಡೋದು ದೊಡ್ಡ ಕೆಲಸ. ಅಟ್ಟಿ ಎಷ್ಟು ವಿಷಯಕ್ಕೆ ಬರದೆ ಟೀಕಾಲೇ ಬರೋದಾಗತ್ತಾಗ ಶ್ರುತ್ಯರ್ಥ ಶ್ರುತ್ಯರ್ಥ ಎಲ್ಲ ಬಂದು ಮಹಾಭಾರತ ಅರ್ಥ ಭಾಗವತ ಅರ್ಥ ಅದಿಷ್ಟು ಬಂದಂತೆ ಲೆಕ್ಕ. ಅದು ನೋಡದೆ ಹೋದ್ರೆ ಬರೀ ಟೀಕಾ ಬರೆದಿದ್ದಾರೆ ಅಂತಾಗ್ಬಿಟ್ಟು ಅದಕ್ಕೆಲ್ಲ ಅರ್ಥ ಬರೆದಿದ್ದಾರೆ ಎಲ್ಲೆಲ್ಲಿ ಬರೆದ್ರೆ ಹುಡುಕ್ಬೇಕಷ್ಟೇ ಅದು. ಇತಿ ಶ್ರುತೇ ತತಶ್ಚ ತೇನೈವ ಸವರ್ಚಸಂ ಸಪ್ರಭಂ. ಆದ್ದರಿಂದ ಆ ಸ್ವಾರಬ್ಧ ಕರ್ಮ ಕಳ್ಕೊಳ್ಳೋದು ವಿಷ್ಣುವಿನ ಅನುಗ್ರಹದಿಂದ ಉಪವರ್ಧಂಚ. ಆದರೆ ಅದೊಂದೇ ಅಲ್ಲ, ಸವರ್ಚಸಂ ಪರಮಾತ್ಮ ಸಪ್ರಭ ಕಾಂತಿಯುಕ್ತನಾಗಿದ್ದಾನೆ. ಅನುಭೂಯಮಾನ ಮಿತಿ ಯಾವತ್ ಸಪ್ರಭತ್ವೇನೈವ ಅನುಭೂಯಮಾನ. ಅಂದರೆ ದೇವರು ವೇದಾದಿತ್ಯ ಕಥಂ ತೇಜೋ ಬಂತಲ್ಲ, ಅನಂತ ಸೂರ್ಯಪ್ರಕಾಶ ಇತ್ಯಾದಿಯಾಗಿ ನಮಗೆ ಅನುಭವಕ್ಕೆ ಬಂದಿದೆ ಅದು ಕಂಡವರಿಗೆ ಅಂತ ಅರ್ಥ. ದ್ರವಿಣಂ ಧನಂ ಸುಖಂಚ ಅಸ್ಮಿ ಇತ್ಯರ್ಥ. ಆದರೆ ದ್ರವಿಣವನ್ನು ಪಡೆದೆ ನಾನು. ದ್ರವಿಣ ಅಂದರೆ ಧನ, ಸಂಪತ್ತು ಅಂದ್ರೆ ಏನು? ಸಂಪತ್ತು ಅಂದರೆ ಆರೋಗ್ಯವೇ ಭಾಗ್ಯ, ಅದೊಂದು ಸಂಪತ್ತು. ಮತ್ತೆ ಜ್ಞಾನ ಭಾಗ್ಯ, ಜ್ಞಾನಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಅದಕ್ಕೋಸ್ಕರ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಸಂಪತ್ತು ಅಂತ ನಮಗೇನು ಅರ್ಥ ಆಗುತ್ತೆ? ಈ ಹಣಕಾಸನೇ ಅರ್ಥ ಆಗುತ್ತೆ, ಆಗಬಾರ್ದು. ಅದಕ್ಕಿಂತ ಜಾಸ್ತಿ ಯಾವುದದು? ಆರೋಗ್ಯ. ಅದಕ್ಕಿಂತ ದೊಡ್ಡದು ಯಾವುದು? ಜ್ಞಾನ. ಅದು ಅಲ್ಟಿಮೇಟ್. ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳಿದ್ರಿಂದ ಧನ ಕೊಡುವಂತ ಎಲ್ಲೆಲ್ಲಿ ಶಾಸ್ತ್ರಗಳು ಹೇಳಿರ್ತಾರೋ ಅರ್ಥ ಆಗುತ್ತೆ. ಈಗ ನಮಗೇನಾಗುತ್ತೆ, ಏನು ಇಷ್ಟೆಲ್ಲ ಕೆಲಸ ಧನ ಕೇಳ್ತೀನಿ ಹೇಳಿ ಫಲ ಮಹಾಪರೇಶ ಕದಾಚಾರ ಅಂತ ಹೇಳೋದು, ಧನ ಬರುತ್ತೆ ಅಂತ ಹೇಳೋದು, ಅದೇ ವಿದ್ಯಾಧನ ಬರುತ್ತೆ ಅಂತ ಹೇಳಿ ದೋಷ ಇಲ್ಲ. ಆ ಪದಕ್ಕೆ ಏನರ್ಥ ಅಲ್ಲಿ? ವಿದ್ಯಾಧನ. ವಿದ್ಯಾಧನ ಯಾಕೆ ಮಾಡ್ತಿರೋದು? ಅದನ್ನೇ ಮಾಡಬೇಕು ಫಸ್ಟು. ಮುಖ್ಯ ಅರ್ಥ ಅದೇನೆ. ಉಳಿದ ಧನಗಳೆಲ್ಲ ಏನದು? ಅದನ್ನು ಫಾಲೋ ಮಾಡುತ್ತೆ. ಇದನ್ನು ಅರ್ಥ ಇದೇ ಇದೇ ಬರಬೇಕು. ಅದಕ್ಕೆ ಹೊಡೆ ಹುಡುಗ ಬುದ್ಧಿವಂತ, ಇನ್ನು ಕೆಲಸ ಕೂಡ ಸಿಕ್ಕಿಲ್ಲ, ಫಸ್ಟ್ ರ್ಯಾಂಕು. ಅಲ್ಲಿ ಎಲ್ಲ ನಿಶ್ಚಯ ಮಾಡಿಬಿಡ್ತಾರೆ. ಅದಕ್ಕೆ ವಿದ್ಯಾಧನ ಎಲ್ಲ ಥರನೂ ಬರುತ್ತೆ ಅಂತ ಅರ್ಥ. ಇನ್ನೊಬ್ಬನ ಇರ್ತಾರೆ, ಎಲ್ಲ ಇದೆ, ಅವ್ರ ವಿದ್ಯಾನೇ ಇಲ್ಲ. ಅವನು ಯಾಕಂದ್ರೆ ಧನ ಕಳ್ಕೊಂಡ್ಬಿಡ್ತಾನೆ. ಯಾವ ಧನ ಇಲ್ಲ? ಮೇನ್ ಧನನೇ ಇಲ್ಲ. ಅದಕ್ಕೆ ಜ್ಞಾನಧನ, ತಪೋಧನ, ಜ್ಞಾನಧನ, ವಿದ್ಯಾಧನ. ಅದಕ್ಕೆ ಎಲ್ಲಿ ದ್ರವಣ ಕೊಡು ದ್ರವಣ ಕೊಡು ಅಂತ ಕೇಳ್ತಾರೆ, ಏನರ್ಥ ಅದಕ್ಕೆ? ಆಮೇಲೆ ಎಲ್ಲಿ ಫಲ ಕೊಡು ಫಲ ಕೊಡು ಅಂತ ಕೇಳ್ತಾರೆ, ಏನರ್ಥ ಅದಕ್ಕೆ? ಮೋಕ್ಷ ಕೊಡು ಅಂತ ಅರ್ಥ. ಭಾಗವತ ಅರ್ಥ ಫಲ ಅಂದರೆ ಮೋಕ್ಷ, ಪುಷ್ಪ ಅಂದರೆ ಸ್ವರ್ಗ, ಎಲ್ಲ ಬೇರೆ ಬೇರೆ ಅರ್ಥ ಹೇಳ್ಬಿಟ್ಟಿದೆ. ಹಾಗೆ ನಮಗೆ ಎಲ್ಲೆಲ್ಲಿ ಫಲಶ್ರುತಿ ಅಂತ ಕಂಡ್ರೆ ಫಲಶ್ರುತಿ ಕೂಡ ಏನಾಯ್ತು ಈಗ? ಅದು ಕೂಡ ನಿಷ್ಕಾಮ ಕರ್ಮ ಆಗಿದೆ. ಫಲಶ್ರುತಿ ಕೂಡ ನಿಷ್ಕಾಮ ಕರ್ಮನೇ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಫಲಶ್ರುತಿ ಮೊದಲೇ ಅರ್ಥ ಏನು ಹೇಳಿಬಿಟ್ರು? ಅದು ಇನ್ಸೆಂಟಿವ್ ಟೈಪ್ ಹೇಳಿದ್ದು ಅಷ್ಟೇ ಅಂತೇಳಿ. ಇನ್ನೊಂದು ಅರ್ಥ ಏನು ಹೇಳಿದ್ರು ಅಂದರೆ ಮುಖ್ಯ ಅರ್ಥದಲ್ಲಿ ಅದು ಕೂಡ ಏನಾಗಿದೆ? ಮತ್ತು ವಿಷ್ಣು ಸಹಸ್ರನ ಹೇಳಿಬಿಟ್ರೆ ಏನಾಗುತ್ತೆ? ಸಾಕಷ್ಟು ಫಲಶ್ರುತಿ. ಅರೋಗ, ರೋಗ ಅಲ್ಲದ ರೋಗ ಹೊಂತಾನೆ. ನಾವೇನು ತಿಳ್ಕೊಂಡು ರೋಗ ಬಂದಿತ್ತು ರೋಗ ಭಾಷೆ ಆಯ್ತಾರೆ, ಭವರೋಗ ಪರಿಹಾರ ಅಂತಾನೆ, ಮುಕ್ತಿ ಸಿಗುತ್ತೆ. ಏನಾಯ್ತು ಅದೀಗ? ಅಲ್ಟಿಮೇಟ್ ಫಲ ಆಗೋಯ್ತು. ನಮ್ಗೆ ನೋಡೋದಕ್ಕೆ ಏನು ಅನಿಸ್ತದ? ರೋಗ ಇದ್ದವ್ರು ರೋಗ ರೋಗಾರ್ಥೋ ಮುಚ್ಚತೆ ರೋಗೈಹಿ. ಎರಡು ಫಲ, ಒಂದು ಅವಾಂತರ ರೋಗ ಬಂದಿತ್ತು ರೋಗ ವಾಸಿ ಆಯಿತು. ನಮ್ಮ ರೋಗ ಬಂದಿಲ್ಲ ಹೇಳಲೇಬಾರ್ದು, ಇನ್ನೊಂದು ಅರ್ಥ. ರೋಗ ಬಂದವ್ರು ಬಿಡುಗಡೆ, ರೋಗನೇ ಇಲ್ವಲ್ಲ ನಮಗೆ, ಭವರೋಗ ಇದೆಯಲ್ಲ, ಅದು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಕಂಪಲ್ಸರಿ ಆಯ್ತು. ಮುಖ್ಯ ಫಲನೇ ಬರುತ್ತ. ಎಲ್ಲೆಲ್ಲಿ ಫಲಶ್ರುತಿ ಹೇಳ್ತಾರೋ ಎಲ್ಲ ಫಲಶ್ರುತಿ ಯಾವುದಕ್ಕೆ ಸೇರಿಸ್ಬಿಡ್ಬೋದು? ಅದು ಸ್ತೋತ್ರಕ್ಕೆ ಸೇರಿಬಿಡುತ್ತೆ, ಬೇರೆ ಫಲ ಆಗೋದೇ ಇಲ್ಲ. ಮೊದಲನೇ ಅರ್ಥ ಏನಂತ ಹೇಳಿದ್ರಲ್ಲಿ ರೋಚನಾರ್ಥಂ ಫಲಶ್ರುತಿ. ಎರಡನೇ ಅರ್ಥ ಅದು ಮುಖ್ಯ ಫಲನೇ ಆದ್ದರಿಂದ ಬೇರೆ ಅರ್ಥ ಮಾಡಾಗಿಲ್ವಲ್ಲ, ಅದನ್ನೇ ಆಚಾರ ಮಾಡಿ ತೋರಿಸಿರೋದು. ಇವರೆಲ್ಲ ನಮ್ಮ ಜನ ಇದ್ದಾರೆ ವೇದನ ಬಯಲಕ್ಕೋಸ್ಕರ. ನಮ್ಮ ಜನ ಎಷ್ಟು ಕನ್ಫ್ಯೂಷನ್ ಇದೆ ಜನಗಳಿಗೆ ಅಂದರೆ, ನಮ್ಮನ್ನು ಹಾಳು ಮಾಡಿಬಿಟ್ರು, ವೇದಬದ್ಧ ಮಾಡಿಬಿಟ್ರು, ದೂರ ಮಾಡಿಬಿಟ್ರು, ಬಾಯಿ ಬಂದ ಬೈತಾರೆ. ಮತ್ತೆ ಹೇಳಿದ್ರು ವೇದದಲ್ಲಿ ಏನೂ ಇಲ್ಲೇ ಇಲ್ಲ ಅಂತ ಮತ್ತೆ ಹೇಳ್ತಾರೆ. ಏನೇಳಿದ್ರು ದೂರ ಮಾಡಿ, ನಿಮಗೇನು ಸಂಕಟ ಈಗ? ಹೌದಲ್ಲ, ಅದ್ರಲ್ಲಿ ಇದೆ ಅಂತ ಒಪ್ಪಿದ್ರೆ ವೇದ ಸ್ತೋತ್ರ ಹೊರಡ್ಬಿಟ್ಟು ನೀವೀಗ ಇಲ್ಲ ಅಂತ ಹೇಳಿದ್ರೆ ದೂರ ಮಾಡಿದ್ರೆ ಬೈಲೇ ಬರದಾಗಿದ್ರೆ ಎರಡೂ ಮಾಡ್ತಾರೋ? ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ಇಲ್ಲ. ಬರೀಬೇಕಾದ್ರೆ ವಿದ್ಯೆಗಳು ತುಂಬ ಬರುತ್ತೆ. ಯಾರು ತಿಳಿತಾರೋ ಅದನ್ನೆಲ್ಲ? ಅವನು ಆಯತರವಾನ್ ಭವತಿ ಪುತ್ರವಾನ್ ಎಲ್ಲ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅನ್ನ ಕೊಡು ಅನ್ನ ಕೊಡೋದು ವೇದ ಋಗ್ವೇದ್ರೆ ಭಾರಿ ಸತ್ತು ಬರುತ್ತೆ. ಅದೇ ನೋಡಿ, ಅನ್ನ ಭಾರಿ ಕಷ್ಟ ಇತ್ತು ಆಗಿನ ಕಾಲಕ್ಕೆ. ಅನ್ನ ಅಂತ ಸಾಯ್ತಾರೆ ವೇದ ಕಾಲದ ಜನಗಳೆಲ್ಲ. ಅನ್ನಕ್ಕೆ ಒದ್ದಾಡ್ತಿದ್ರು ಪಶುಗಳು, ಅವ್ರು ಗೋ ಸಾಗಣೆ ಮಾಡ್ತಿದ್ರು, ಅದಕ್ಕೆ ಪಶುಗಳನ್ನು ಕೇಳ್ತಿದ್ರು ಅಂತ ಅರ್ಥ ಬರೆದು ಬಿಡ್ತಾರೆ. ಅದು ಹಿಂದಿನ ಕಾಲ ಪ್ರಿಮಿಟಿವ್ ಅಂತ ಹೇಳ್ತೀವಲ್ಲ, ಆಗ ಕಳ್ತಾವೆಲ್ಲ ಕೂಡ. ಅವ್ರು ಯಾರು ಜ್ಞಾನ ಜಾಸ್ತಿ ಇರಲಿಲ್ಲ, ಅದಕ್ಕೆ ಅವ್ರು ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ರು. ಅನ್ನ ಕೊಡು ಮಳೆ ಕೊಡು ಬೆಳೆ ಕೊಡು ಅಂತ ಕೇಳ್ತಿದ್ರು. ಅದರಲ್ಲಿ ಏನು ವೇದಾಂತನೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಆಚಾರ ಅರ್ಥ ಬರೋದು ಅನ್ನ ಅಂದ್ರೆ ಅಲ್ಲ, ಅನ್ನಂ ಅನ್ನಾದ ಏವಚ ಅದೆಲ್ಲ ತಿಳಿಸಿಬಿಟ್ಟು ಅನ್ನ ಕೊಡು ಅಂತ ಎಲ್ಲಿ ಕೇಳ್ತಾರೆ? ದೇವರು ಜ್ಞಾನ ಕೊಡು ಅಂತ ಕೇಳ್ತಾರೆ ಹೊರತು ಈ ಅನ್ನ ಅಲ್ಲ ಅಂತ ಅರ್ಥ ಹೇಳಿದ್ರು. ಪುತ್ರನ ಮಕ್ಕಳು ಕೊಡು ಮಕ್ಕಳು ಕೊಡು ಅಂದರೆ ಜ್ಞಾನ ಪುತ್ರಂ ಅಂತ ಅರ್ಥ ಬರೋದು. ಈ ಅರ್ಥ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಎಲ್ಲ ಫಲಶ್ರುತಿಗಳು ಕೂಡ ಏನಾಗುತ್ತದ? ಮುಖ್ಯಾರ್ಥದಲ್ಲೇ ಕೊಡೋದ್ರಿಂದ ರೋಚನಾರ್ಥಂ ಫಲಶ್ರುತಿ ಸೆಕೆಂಡರಿ, ಅದು ಪ್ರೈಮರಿ ಆಗೋಯ್ತು. ಇಲ್ಲೂ ಕೂಡ ಹಾಗೇನೆ. ದ್ರವಿಣಂ ಧನಂ ಸುಖಂಚ, ಧನ ಧನದಿಂದ ಸುಖ. ಈ ಮುಖ್ಯಾರ್ಥ ಯಾತಕ್ಕೆ ಮಾಡಬೇಕು ಅಂದರೆ ಈ ಧನದಿಂದ ಸುಖ ಇಲ್ಲ, ಧನದಿಂದ ಸಂತೋಷ ಗೆಲ್ಲ. ಆದ್ದರಿಂದ ಸುಖ ಕೊಡೋ ಧನ ಅಂದರೆ ಯಾವುದು? ವಿದ್ಯಾಧನನೇ. ವಿದ್ಯಾಧನ ಆದ್ದರಿಂದ ಅದೇ ಸರಿ ಹೋಯ್ತು. ವೆರಿ ಸಿಂಪಲ್. ಅದಕ್ಕೆ ಎಲ್ಲೆಲ್ಲಿ ದನ ಕೊಡು ಅಂತ ನಾವು ಯಾರು ಪುರೋಹಿತರೇನೋ ಮಂತ್ರ ಹೇಳ್ತಿರ್ತಾರೆ, ಬೇರೆ ಪುರೋಹಿತರಿಲ್ಲ, ಅವರೇ ಇರೋದು. ನಾವು ಅವರ ಸಂಧಾನ ಹಾಗೆ ಮಾಡ್ಕೋ, ಅವ್ರು ಏನೋ ಹೇಳ್ಕೊಂಡು ನಾವೇನು ಮಾಡ್ಬೇಕು ಮಂತ್ರಗಳಿಗೆಲ್ಲ ಸರಿಯಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತಷ್ಟೆ. ಅವರು ಅವರಿಗೆ ಪುಣ್ಯ ಬರ್, ನಮಗೆ ಜಾಸ್ತಿ ಪುಣ್ಯ ಬಂತು. ನಿರ್ವಾಹ ಪುರೋಹಿತಿ ಜಾಸ್ತಿ ಪುಣ್ಯ ಬರಬೇಕು ಅವ್ರಿಗೆ ಆಕ್ಚುಲಿ. ಅವ್ರ ಪುಣ್ಯ ಯಾರಿಗೆ ಜಾಸ್ತಿ ಬಂತು? ಅನುಸಂಧಾನ ಇಲ್ಲದ ಪುರೋಹಿತ, ಅನುಸಂಧಾನ ಇರೋ ಇವನು, ಇದರಲ್ಲಿ ಯಜಮಾನ. ಯಾರು ಯಾರಿಗೆ ಜಾಸ್ತಿ ಪುಣ್ಯ ಬಂತೀಗ? ಯಾಕೆ ಅನುಸಂಧಾನ ಇರೋದ್ರಿಂದ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರು ಹಾಗೆ ಮಾಡ್ತಾರೆ ಅಂಬೋದು ತಪ್ಪು, ನಿಜನೇ. ಆ ತಪ್ಪನ್ನು ನಾವು ಭಾಗಿಯಾಗಬಾರದು. ಅದರಲ್ಲಿ ಈ ರೀತಿ ಬದಲಾಯಿಸ್ಕೊಂಡ್ಬಿಟ್ರೆ ಮುಗೀತು. ವರ್ಚಸ್ಸ ಶಬ್ದೋ ಅಕಾರಾಂತೋಪಿ ಅಸ್ತಿ, ಇಲ್ಲೋ ಪ್ರಶ್ನೆ ಬಂತು. ವರ್ಚಸ್ ಎಂಬುದು ನಪುಸಕ ಸಕಾರಾಂತ ಶಬ್ದ, ಮನಸ್ಸಬ್ದ ಆಯ್ತಾಯ್ತು. ವರ್ಚ ವರ್ಚಸಿ ವರ್ಚಾಂಶಿ ಅಂತ ನಡೀಬೇಕು. ಇಲ್ಲೇನು ಮಾಡಿದ್ದಾರೆ? ಇಲ್ಲಿ ಪುಲ್ಲಿಂಗ ಮಾಡಿ ಹಾಕ್ಬಿಟ್ಟಿದ್ದಾರೆ, ಅದು ಅಕಾರ ಅಂತ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಹೌದು ಅದೂ ಇದೆ ಅಂತ ಹೇಳಿ. ವರ್ಚ ಅಂತ ಪುಲ್ಲಿಂಗದ ಯಾವುದರಲ್ಲಿದೆ? ಅಕಾರಾಂತದಲ್ಲೂ ಇದೆ. ಅದಕ್ಕೆ ದ್ರವಿಣಂ ಇಲ್ಲಿದೆ. ವರ್ಚಸಂ ಊರ್ಧ್ವ ಪವಿತ್ರೋ ಆದಿ ನೀವು ಶ್ರುತಿ ಅರ್ಥ ಹೇಳ್ತಾ ವರ್ಚಸಂ ಅಂತ ಪದ. ವರ್ಚಸ್ಸು ಹೊಂದಿದವನು ಇವನು ಅಡ್ಜೆಕ್ಟಿವ್ ಮಾಡಿಕೊಂಡು ವರ್ಚಸ್ಸಲ್ಲಿ ವರ್ಚ ಇರೋ ನೀವನು ಅಂತ ಅರ್ಥ ಮಾಡಿಕೊಂಡ್ರೆ ಅದು ಅಕಾರಾಂತ ಶಬ್ದವೂ ಇದೆ ಅಂತ ಹೇಳಿಬಿಟ್ರು. ಎಷ್ಟೋ ಸರ್ತಿ ವೇದಗಳಲ್ಲಿ ರೀತಿ ಬರುತ್ತೆ ಛಾಂದಸ ಪ್ರಯೋಗಗಳು. ಅದು ಅರ್ಥ ಮಾಡ್ಕೊಂಡಿದ್ದವರು ಅದನ್ನ ವ್ಯಾಕರಣ ಸರಿಯಿಲ್ಲ ಅಂತ ಬಂದರೆ ಸೂತ್ರ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಎಲ್ಲಿ ಆಧಾರ ಅಂದರೆ ಬ್ರಹ್ಮಹಸ್ತಿಭ್ಯಾಂ ವರ್ಚಸಃ ಪಾಣಿನ ಸೂತ್ರದಲ್ಲಿ ಬಂದಿದೆ. ಇತ್ಯತ್ರ ಬ್ರಹ್ಮಹಸ್ತಿ ಇದೆ, ಬ್ರಹ್ಮವರ್ಚ ಹಸ್ತಿವರ್ಚ ಅಲ್ಲಿ ಬಂದಾಗ ಯೋಗ ವಿಭಾಗ ಸಮಾಸಾಂತೋವಾ ಅಥವಾ ಸಮಾಸಾಂತದಲ್ಲಿ ಬಂದಾಗ ಸಮಸ್ಯೆನೇ ಇಲ್ಲ. ಪತಿಶೆ ಎಲ್ಲ ಶಬ್ದಗಳು ವಿದ್ಯಾ ಇದೆ, ಬಹುವಿದ್ಯ ಆಕಾರ ಅಂತ ಆಕಾರ ಅಂತ ಏನಾಯ್ತದೋ ಅಕಾರ ಅಂತ ಆಗಬೇಕು. ಸಮಾಸಾಂತವ ಅಂತ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ಆ ಶಬ್ದ ಅಕಾರ ಅಂತಲ್ಲಿ ಇದೆ ಅಂತ ಹೇಳಿಕೊಂಡ್ರೂ ಸಮಸ್ಯೆ ಇಲ್ಲ ಅಂತೇಳಿ ಎರಡು ರೀತಿ ತೋರಿಸಿದೆ. ಇತ್ಯತ್ರ ಅಲ್ಲ 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 ಅಲ್ಲ, ವರ್ಚಸ್ ಶಬ್ದ ಇದೆ, ಮನಸ್ ಶಬ್ದ ಅಕಾರ ಅಂತ ಇಲ್ಲ, ಸಕಾರ ಅಂತಾನೆ. ಅದು ಕೆಲವು ಎರಡು ಮನಸ್ಸ ವರ್ಚಸ್ ಸಕಾರ ಅಂತಾನೂ ಇದೆ, ಅಕಾರ ಅಂತಾನೂ ಇದೆ ಅಂತ ಹೇಳಿ. ಎಲ್ಲ ಶಬ್ದನೂ ಇದೆ ಅಂತ ಹೇಳಬಾರದು. ಎಲ್ಲ ಶಬ್ದನೂ ಅಕಾರ ಅಂತ ಅಲ್ಲ, ಕೆಲವು ಅನೇಕ ಅಂತ, ಕೆಲವು ಇಂಥ ಪದಗಳು ಅಂತ ತೋರಿಸ್ಕೊಟ್ರು. ಅದರಿಂದ ವಿಷ್ಣು ಪ್ರಸಂಗ ವಿಷ್ಣು ಪ್ರಸಂಗ ದರ್ಶನಾಯ ಶ್ರುತಿ ಶೇಷ ಉದಾಹರಣಂ. ಅಲ್ಲಿ ಮತ್ತೆ ಪ್ರಶ್ನೆ ಈಗ ಆಚಾರ್ಯ ಫುಲ್ ಯಾಕೆ ಕೋಟ್ ಮಾಡಿದ್ರು ಸುಮ್ಮನೆ? ಊರ್ಧ್ವ ಪವಿತ್ರೋ ವಾದಿನಿವಸು ಸಾಕಾಗ್ತಿತ್ತು, ಮುಂದೆ ಯಾಕೆ ಕೋಟ್ ಮಾಡಬೇಕಾಗಿತ್ತು ಎಲ್ಲ ಅಂತ ಕೇಳಿದರೆ, ವಾದಿನಿವಸು ಇತ್ಯಾದಿ ಯಾತಕ್ಕೆ ಬೇಕು, ಊರ್ಧ್ವ ವಿಷ್ಣು ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಅರ್ಥ ಬರೀತಾರೆ ನೋಡಿ. ಇದು ವಿಷ್ಣು ಪ್ರಸಂಗ ದರ್ಶನಾಯ ಶ್ರುತಿ ಶೇಷ ಉದಾಹರಣಂ. ಇದನ್ನು ಯಾರ ಬಗ್ಗೆನೂ ಹೇಳ್ತಾ ಇದ್ದಾರೆ ಊರ್ಧ್ವ ಅಂತ ಅಲ್ಲ, ಯಾರ ಬಗ್ಗೆ ಹೇಳ್ತಿದ್ದಾರೆ? ಊರ್ಧ್ವಗ ಸತ್ಪಥಾಚಾರ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಊರ್ಧ್ವಗ ಊರ್ಧ್ವಂ ಗಚ್ಚತಿ ಇತಿ ಊರ್ಧ್ವಗ. ಸೊ ವಿಷ್ಣುವಿಗೆ ರೆಫರೆನ್ಸ್ ಅಂತ ಹೇಳೋದಕ್ಕೋಸ್ಕರ ಅದನ್ನು ಕೋಟ್ ಮಾಡಿದರು. ಅಂದರೆ ಫುಲ್ ಕೋಟ್ ಮಾಡಿದ್ದಕ್ಕೂ ಅರ್ಥ ಇದೆ, ಸ್ವಲ್ಪ ಕೋಟ್ ಮಾಡಿದ್ದಕ್ಕೂ ಅರ್ಥ. ಸ್ವಲ್ಪ ಯಾಕೆ ಕೋಟ್ ಮಾಡ್ತಾರೆ ಅದು ಸಾಕು ಇದಕ್ಕೆ, ಕೆಲಸ ಫುಲ್ ಯಾಕೆ ಕೋಟ್ ಮಾಡ್ತಾರೆ ಅಂತ ಕೇಳಿದರೆ ಆದರೆ ಇನ್ನೊಂದು ಬೇಕಾದ ಅರ್ಥ ಇದೆ ಅದರಲ್ಲಿ. ಅಲ್ಲಿ ಕೊಟೇಷನ್ ಕೊಡಬೇಕಾದ್ರೆ ಹೇಗಿರಬೇಕು? ರಿಲೆವೆನ್ಸ್ ಇರಬೇಕಲ್ಲಿ. ಇಲ್ಲಿ ಇಡೀ ಪುಸ್ತಕ ಕೋಟ್ ಮಾಡಿಬಿಟ್ಟು ಏನು ಮಾಡಬೇಕಾಗಿ? ಕೊಟೇಷನ್ ಕೊಡಬೇಕು, ಇಡೀ ಪುಸ್ತಕ ಕೋಟ್ ಮಾಡಿಬಿಟ್ಟ. ಅಲ್ಲಿ ಬೇಕಾದ ಒಂದೇ ಒಂದು ಲೈನ್ ಅಷ್ಟೇ. ಇವ್ನು ಕೋಟ್ ಮಾಡಿದ್ದೆಷ್ಟು? ಸಾರಿಗೆ ಉಪ್ಪು ಹಾಕೋ ಚಮಚ ಅಂದರೆ ಇಡೀ ಮೂಟೆ ಸುರಿದಾಗ ಆಗುತ್ತೆ, ಅದು ಬೇಕಿಲ್ಲ, ಅದು ಅನ್ವಾಂಟೆಡ್ ಆಗುತ್ತೆ, ಮುಖ್ಯಾರ್ಥ ಹೋಗಿ ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಕೋಟ್ ಮಾಡಬೇಕು. ಅದಕ್ಕೆ ಅದರಲ್ಲೂ ಒಂದು ಆಲ್ಟ್ ಅದು. ಇತ್ಯತ್ರ ಯೋಗ ವಿಭಾಗಾತ್ ಸಮಾಸಾಂತೋವಾ, ಈ ರೀತಿ ಯೋಗ ವಿಭಾಗ ಮಾಡಿಕೊಂಡಾಗ ಸಮಸ್ತ ಸಮಾಸಾಂತವಾಗಿ ತಿಳ್ಕೊಂಡ್ರೂ ದೋಷ ಇಲ್ಲ. ಇದಾನೀಂ ತಸ್ಯ ತತ್ರ ಪ್ರವೃತ್ತೌ ನಿಮಿತ್ತವಾಹ ಊರ್ಧ್ವ ಇತಿ. ಊರ್ಧ್ವ ಅಂತ ಹೇಳಿದರು, ಯಾತಕ್ಕೆ ಊರ್ಧ್ವ ಅಂತ ಕರೀತಾರೆ ಅಂದರೆ, ಉನ್ನತೋ ಹಿ ಊರ್ಧ್ವ ಉಚ್ಯತೆ. ಊರ್ಧ್ವ ಉನ್ನತ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ. ಅಥೋ ಬ್ರಹ್ಮಾದಿ ಲೋಕಸ್ತತ್ವಾದಿ ಲಕ್ಷಣ ಸೂಕ್ಷ್ಮತ್ವಾದಿ ಗುಣಯೋಗೋ ವಾ ನ ಆಶ್ರಯಣೀಯ. ಅದು ಬ್ರಹ್ಮಾದಿ ಲೋಕಗಳಿಂದ ಮೇಲಿದ್ದಾನೆ, ಆ ಅರ್ಥ ಮಾಡಬಾರದು. ತಾನೇ ಎಲ್ಲದಕ್ಕಿಂತ ಮೇಲಿದ್ದಾನೆ. ಉದಾಹರಣೆಗೆ ಮೇಲೆ ಅಪ್ಪರ್ ಪರ್ ಸಿಕ್ಕಿರುತ್ತೆ, ಅವನ ಊರ್ಧ್ವ ಊರ್ಧ್ವ ಅಂತ ಕರ್ಕೊಳಕ್ಕಾಗತ್ತಾ? ತಿಳಿತಿಲ್ಲ. ಯಾಕೆ ಅದು ಆ ರೀತಿ ಮೇಲೆ ಅಲ್ಲ, ಆ ರೀತಿ ಮೇಲೆ ಅಲ್ಲ. ಆಫೀಸರ್ ಕೆಳಗೆ ಕೂತ ಅವ್ರ ಮೇಲೆ ಕೂತ, ಇವತ್ತು ನಾನೇ ಆಫೀಸರ್ ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಅದಕ್ಕೆ ಆ ರೀತಿ ಊರ್ಧ್ವ ಇರೋದಲ್ಲ. ಯಾವ ರೀತಿ ಊರ್ಧ್ವ? ಯೋಗ್ಯತೆಯಲ್ಲೇ ಊರ್ಧ್ವ ಇರೋದು. ಅದನ್ನು ಹೇಳೋದಕ್ಕೋಸ್ಕರ ಬಿಡಿಸಿದ್ರು ಆಚಾರ್ಯರು. ಸರ್ವಸ್ಮಾತ್ ಪ್ರಪಂಚಾತ್, ಒಬ್ಬರಿಗಿಂತ ಮೇಲೆ ಇನ್ನೊಬ್ರು ಇರಬಹುದು, ಇಡೀ ಎಲ್ಲರ ಮೇಲಿದ್ದಾಗ ಸರ್ವೋತ್ತಮನಾಗ್ತಾರೆ, ಅದು ವಿಷ್ಣುವಿನ ವೈಶಿಷ್ಟ್ಯ. ಸರ್ವೈಶ್ಚ ಗುಣೈ ಅಥೋ ಬ್ರಹ್ಮಾದಿ ಲೋಕಸ್ತತ್ವಾದಿ ಲಕ್ಷಣ ಸೂಕ್ಷ್ಮತ್ವಾದಿ ಗುಣಯೋಗೋ ವಾ ನಾ ಆಶ್ರಯಣೀಯ. ಸೂಕ್ಷ್ಮತ್ವ ಮೊದಲಾದರೂ ಅರ್ಥ ಮಾಡಬೇಕು, ಅದು ಇಲ್ಲಿ ಮಾಡಬೇಕಾಗಿಲ್ಲ, ಮುಖ್ಯ ಅರ್ಥನೇ ಮಾಡಬೇಕು ಅಂತ ಹೇಳಿದರು. ಕೆಲವೊಮ್ಮೆ ಬೇರೆಯವರಿಗೆ ಹೊಂದದೇ ಹೊಸ ಗಾರೀತಿ ಮಾಡಿದರೆ ಸಾಕು, ಇಲ್ಲಿ ಹಾಗಲ್ಲ. ಸರ್ವತಃ ಸರ್ವಸ್ಮಾತ್ ಪ್ರಪಂಚಾತ್ ಸರ್ವೈಶ್ಚ ಗುಣೈ, ಒಂದು ಮಾತು ಬರುತ್ತೆ ಬಹಳ ಇಂಪಾರ್ಟೆಂಟ್ ಮಾತು, ವಾದಿರಾಜ ಸ್ವಾಮಿಗಳು ಬರೀತಾರೆ, ಆಚಾರ ಹೇಳ್ತಾರೆ, ಭೀಮಸೇನ ದೇವರು ಹೇಳ್ತಾರೆ ಉದ್ಯೋಗ ಪರ್ವದಲ್ಲಿ. ಏನಂತ? ನಾವೆಲ್ಲ ಕೂಡ ಕೃಷ್ಣನ ಸಂಧಾನನೇ ಬೇಕು ಅಂತ ಹೇಳಿದ್ರೆ ಅಡ್ಡೇನೇ ಇಲ್ಲ. ಗೊತ್ತಾಯ್ತಾ? ಭವೇವ ಅಧಶ್ಚರಾಯಿತಿ ಅಂತ ಹೇಳ್ತಾ, ನಾವೆಲ್ಲ ಕೆಳಗಿರ್ತೇವೆ ಆಯ್ತಾ ಇಲ್ಲೋ, ದುರ್ಯೋಧನ ಮೇಲೆ ನಾವು ಕೆಳಗೆ ಇರ್ತೀವಿ ಅಂತ ಹೇಳ್ಬಿಟ್ರು. ನಿಜವಾಗ್ಲೂ ಆ ಪ್ರಸಂಗ ನಡೀತಾ ನಡೀಲೇ ಇಲ್ಲ. ಮತ್ತೆ ಹೇಳಿದ್ದೇನು ಕೃಷ್ಣ, ನೀನು ಹೇಳೋದಾದರೆ ನಾನು ತಯಾರಿದ್ದೇನೆ. ಯಾವುದಕ್ಕೆ? ನನಗೆ ಸಂಧಿ ಬೇಕಿಲ್ಲ, ಬಟ್ ನೀನು ಹೇಳೋದಾದ್ರೆ ಒಪ್ತೇನೆ ನಾನು. ಗೊತ್ತಾಯ್ತಾ? ಹಾಗೆ ನೀನು ಒಪ್ಬಿಟ್ಬಿಟ್ಟು ಏನಾಯ್ತಾಗ, ದುರ್ಯೋಧನ ಗೆದ್ದಾಗದ್ದು ಸೋತಾಗಾಯ್ತು ಅಂದ್ರೆ ಆಗಲಿ, ಅಧಶ್ಚರ ಕೆಳಗಾಗ್ತೀವಿ ಅವ್ರ ಮೇಲೆ ಆಗಲಿ ಅಂತ ಹೇಳ್ಬಿಟ್ರು. ಇದು ನಿರ್ಣಯ ಆಚಾರ್ಯ ಬರೀತಾರೆ ಈ ವಾಕ್ಯನ. ವಾದ್ಯಾಸವನ ಅರ್ಥ ಬಳ್ಳೆ ಒಳ್ಳೆ ಅರ್ಥ ಬರೀತಾರೆ. ಹಾಗೆ ಭೀಮಸೇನ ಸತ್ಯನ ಸುಳ್ಳು, ಅದು ಯಾರೋ ಹೇಳಿದ್ರೆ ಏನೋ ತರ್ಕ ಕೇಳಿದ್ರು ಅಂತ ಮುಗಿಸ್ಬಿಡ್ಬೋದು. ಆದ್ರೆ ವಾಯುದೇವರು ಏನೇ ಮಾತಾಡಿದ್ರೆ ಏನಾಗಿರ್ಬೇಕು, ಅದಕ್ಕೆ ಒಂದು ಅರ್ಥ ಇರುತ್ತೆ. ಆ ಸತ್ಯ ಸುಳ್ಳು ಹೇಳೋದೇ ಇಲ್ಲ, ಒಂದು ಅರ್ಥ ಇಟ್ಕೊಂಡೇ ಮಾತಾಡ್ತಾರೆ. ಯಾವಾಗ ಅಂದ್ರೆ ಪಾಂಡವ ರಾಜ್ಯಭಾರ ಮಾಡ್ತಾ ಇದ್ದಾರೆ, ದುರ್ಯೋಧನ ಸತ್ತು ಹೋಗ್ಬಿಟ್ಟ, ಅಲ್ಲಿ ಟೆಂಪರರಿ ಸ್ವರ್ಗಕ್ಕೆ ಹೋದ, ಅಲ್ಲಿ ಎಲ್ಲಿದ್ದಾನೆ ಅವನೀಗ? ಮೇಲಿದ್ದಾನೆ, ಸರಿಗೆ ಹೋಯ್ತು ಅಂತ ಹೇಳಿದ್ರು ಅಷ್ಟೇ. ಸರಿ, ಭವೇವ ಅಸಚ್ಚರ ಐತಿ, ಸ್ವಲ್ಪ ಸ್ವಲ್ಪ ಕಾಲ ಮೇಲಿದ್ದೆ ಕೆಳಗಿದ್ರಲ್ಲ ಅಷ್ಟೇ. ಏನು ಆನೆ ಯೋಗ ಅದೆಲ್ಲ ಹೇಳಿ, ಬೇಳೂರು ಆನೆ ಬಿಡುವ ಆನೆ ಮೇಲೆ ಕೂತ್ಕೊಂಡ್ಬಿಟ್ಟ ಅಷ್ಟೇ. ಆನೆ ಮೇಲೆ ಕೂತಾಗಾಯ್ತು, ಯೋಗ ಕಳ್ಕೊಂಡೋಗ ಆಯ್ತು. ಆ ದುರ್ಯೋಧನೆಗೆ ಅಂಥ ಉನ್ನತಿ ಬಂತೆ ಹೊರತು ಯಾವ್ದು ಬರಲಿಲ್ಲ, ಇದು ಬರಲಿಲ್ಲ. ಅದನ್ನು ಸೂಚನೆ ಮಾಡಿದ್ದಾರೆ ಅಂತ ಒಳ್ಳೆ ಒಳ್ಳೆ ವ್ಯಾಖ್ಯಾನ ಅದು. ಅದು ಮುಂದೆಲ್ಲ ಆಕ್ಚುಲಿ ನಡೆದಿದ್ದು ಹಾಗೇನೆ. ಸ್ವಲ್ಪ ದಿವಸ ಅಲ್ಲಿ 36 ವರ್ಷ ಅಲ್ಲಿರ್ತಾನೆ, ಇವ್ರು ಹೋದ್ಮೇಲೆ ಕೆಳಗೆ ಹೋಗ್ಬಿಡ್ತಾರೆ, ಮುಂದೋಗ್ತಾರೆ. ಅದರಿಂದ ಆ ದೊಡ್ಡ ಸ್ಥಿತಿ ಎಂಬುದು ಆ ಅರ್ಥದಲ್ಲಿ ಭೀಮಸೇನ ಹೇಳಿದ್ದವ್ರು ಬೇರೆ ಅರ್ಥದಲ್ಲಿ ಅಲ್ಲ ಅಂತ ಕೂಡಿಸ್ತಾರೆ. ಆ ಅರ್ಥ ಮಾಡಬಾರ್ದಿಲ್ಲ. ಏನ್ ಮಾಡ್ಬೇಕಿಲ್ಲಿ? ನಿಜವಾಗ್ಲೂ ಮೇಲಿದ್ದಾನೆ ಅಂತಾನೆ ಅರ್ಥ ಮಾಡಬೇಕು. ಮುಖ್ಯ ಅರ್ಥ ಕೂಡದೆ ಹೋದಾಗ ಅವೆಲ್ಲ ಮಾಡಬೇಕು. ಕೂಡ್ತಿರ್ಬೇಕಾದ್ರೆ ಮತ್ತೆ ಯಾಕೆ ಅಂತ ಹೇಳಿ, ಇಲ್ಲಿ ಶ್ರೂಗತೋ ವಿದ್ಯತ ಕರಣೆ ಘೈತ ಸಂಸಾರತಿ ಇತಿ ಶ್ರೋತ್ಸತ್ವಮ ಇತಿ ರಾಯರು ತುಂಬ ಬರೀತಾರೆ ಅದರ ಬಗ್ಗೆ. ವಚ್ಚಶಬ್ದ ಯೋಗ ವಿಭಾಗಾದಿತಿ ಬ್ರಹ್ಮಶಬ್ದಾತ್ ಹಸ್ತಿ ಶಬ್ದಾಚ ಪರಸ್ಯ ವಚ್ಚಶಬ್ದಸ್ಯ ಅಚ್ ಪ್ರತ್ಯಯ ಬ್ರಹ್ಮವರ್ಚಸಂ ಇತ್ಯಾದಿ ಸಿದ್ಧಾರ್ಥಂ ಸಿದ್ಧಯಂ ಸಿದ್ಧಾರ್ಥಂ ಅಯಮೇಕೋ ಯೋಗ. ಒಂದರ್ಥ ವರ್ಚಸ ಇದು ಪುನರನ್ಯೋ ಯೋಗ ಇತಿ ವಿಭಜ್ಯ. ಯೋಗ ವಿಭಾಗ ಒಂದನ್ನು ಬಿಡಿಸೋದು, ಇನ್ನೊಂದು ಮತ್ತೊಂದು ಹೊರಡಿಸಿಬಿಟ್ರೆ ಎರಡು ಬರುತ್ತೆ ಅಂತ ಯೋಗ ವಿಭಾಗ ಅಂತ ಟೆಕ್ನಿಕಲ್ ಟರ್ಮ್ ಅದು. ಅದೆಲ್ಲ ಮಾಡಿ ತೋರಿಸಿದರು. ಗೌಣಿ ವೃತ್ತಿ ಗೌಣಿ ವೃತ್ತಿರ್ವಾನ್ ಆಶ್ರಯಣ ಇತಿ ಅವರೇನು ಹೇಳಿದ್ರು ಟೀಕಾರಾಯರು ನೋಡಿ, ಅವರ ಗಮನಾದಿರ ಕ್ಷಣ ವಾ ನಾ ಆಶ್ರಯಣೀಯ ಅಂತ ಬರೋದು. ಅದಕ್ಕೆ ಏನು ಹಾಗಂದ್ರೆ ಅರ್ಥ ಅಂದರೆ, ಗೌಣಿ ವೃತ್ತಿ ಇದು, ಅದನ್ನು ಅರ್ಥ ಮಾಡಬೇಡಿ, ಮುಖ್ಯ ಅರ್ಥ ಮಾಡಬೇಕು ಅಂತ ಟೀಕಾರರ ಅಭಿಪ್ರಾಯ ಅಂತ ತೋರಿಸ್ತಾರೆ. ಗೌಣಿ ವೃತ್ತಿ ಇರುವ ನ ಆಶ್ರಯಣೀಯ ಇತಿ ಭಾವ ಅತೀನೇತ ಗುಣಯೋಗ. ಸೂಕ್ಷ್ಮಾಂತ ಸೂಕ್ಷ್ಮತ್ವದಿಂದ ಕೂಡಿಸೋದಾಗಲಿ, ಗೌಣಿ ವೃತ್ತಿ ಮಾಡಿ ಕೂಡಿಸೋದಾಗಲಿ ಆಗಬಾರದು. ಮುಖ್ಯ ಅರ್ಥದಲ್ಲೇ ಸರ್ವತಃ ಉತ್ತಮನಾಗಿದ್ದಾನೆ ಅಂತ ಅರ್ಥ ಮಾಡಬೇಕು. ಅಧಃ ಅಂದ್ರೆ ಏನು? ಕೆಳಗಿನವರು ಅಂತ ಅರ್ಥ. ಮೇಲಿನವನು ವಿಷ್ಣು, ಕೆಳಗಿನವರು ಯಾರು? ವಿಷ್ಣು. ಯಾರು? ದೇವತೆಗಳು. ಯಾರ್ಯಾರು? ಬ್ರಹ್ಮಾದಿ ದೇವತೆಗಳೆಲ್ಲ ಕೆಳಗಿನವರು. ನಿಕೃಷ್ಟಂ ಶಾಖಾಭೂತಾನಿ, ನಿಕೃಷ್ಟ ಶಾಖ ಎಲ್ಲ ಭೂತ ಭೂತಾನಿ ಬ್ರಹ್ಮಾದಯೋ ಭೂತಾನಿ. ಶೋ ಅಪಿ ಏಕ ಪ್ರಕಾರೇಣ ನಾತಿಷ್ಠತೀತಿ ಅಶ್ವತ್ಥಃ ಅರ್ಥ ಬರೋದು. ಶ್ವಃ ಅಪಿ ನಾಳೆ ಕೂಡ ಏಕ ಪ್ರಕಾರೇಣ ಒಂದೇ ರೀತಿಯಾಗಿ ನಾತಿಷ್ಠತಿ ಇರುವುದಿಲ್ಲ ಅನ್ನೋ ಅರ್ಥದಲ್ಲಿ ಈ ಜಗತ್ತೆಲ್ಲ ಏನಿದು ಅಶ್ವತ್ಥ ಕಠೋಪನಿಷತ್ತಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ತಥಾಪಿನ ಪ್ರವಾಹ ವ್ಯತ್ಯಯ, ಹಾಗಿದ್ರೆ ಒಮ್ಮೆ ಇದ್ದು ಒಮ್ಮಿಲ್ಲ ಹೋಗುತ್ತಲ್ಲ, ಇದು ನಾಶ ಆಗುತ್ತೋ? ಅದ್ವೈತರು ಹಾಗೆ ಹೇಳ್ತಾರಲ್ಲ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳ್ತಾರಲ್ಲ. ಅಶ್ವತ್ಥ ಅಂದ್ರೆ ಮಿಥ್ಯ ಅಂತ ಅರ್ಥ ಮಾಡಬಹುದು ಅಂದ್ರೆ ಮಿಥ್ಯ ಅಲ್ಲ, ಅನಿತ್ಯ ಅಂತ ಅರ್ಥ ಮಾಡಬೇಕು. ಪ್ರವಾಹತಃ ಏನದು? ಸತ್ಯವೇ ನಿತ್ಯವೇ ಆಗಿದೆ. ಪೂರ್ವ ಬ್ರಹ್ಮಕಾಲೇ ಯಥಾಸ್ಥಿತಿ ತಥಾ ಸರ್ವತ್ರಾಪೀತಿ ಗವ್ಯಯತಾ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಪೂರ್ವ ಬ್ರಹ್ಮಕಾಲೇ ಯಥಾಸ್ಥಿತಿ ತಥಾ ಸರ್ವತ್ರಾಪೀತಿ ಅವ್ಯಯತ. ಹಿಂದಿನ ಬ್ರಹ್ಮಕಲ್ಪದಲ್ಲಿ ಹೇಗಿತ್ತೋ, ಪ್ರತಿ ಬ್ರಹ್ಮಕಲ್ಪದಲ್ಲಿ ಈಗ ಸೃಷ್ಟಿಯಾಗೋದ್ರಿಂದ ಇದನ್ನು ಅವ್ಯಯ ಅಂತ ಕರೆದ್ರು. ಧಾತ ಯಥಾಪೂರ್ವಂ ಅಕಲ್ಪಯತ್, ಅದೇ ಮಾತಿನ ಅರ್ಥ ಬಂದಿರು. ಧಾತ ಅಂದ್ರೆ ಬ್ರಹ್ಮದೇವರು, ಧಾತ ಅಂದ್ರೆ ವಿಷ್ಣು. ಫಲಕಾರಿಣತ್ವಾತ್ ಫಲಕಾರಣತ್ವಾ ಛಂದ ಸಾಂಪರಣತ್ವಂ. ವೇದಗಳು ಎಲೆ ಅಂತ ಕರೆದ್ರು. ನಮಗೆ ಸಮಸ್ಯೆ ಬರುತ್ತೆ, ವೇದಗಳು ನಿತ್ಯನೆ, ಅದನ್ನೇ ಅಶ್ವತ್ಥ ಅಂತ ಕರಿಬೇಕು ಅಂತ ಕೇಳಿದ್ರೆ ಆ ಅರ್ಥಲ್ಲಿ ವ್ಯವಹಾರ ಮಾಡಲಿಲ್ಲ. ಯಾವ ಅರ್ಥಲ್ಲಿ ಹೇಳಿದ್ರು? ಪರ್ಣ ಎಲೆ, ಮೊದಲು ಎಲೆ ಬಂದು ಆಮೇಲೆ ಹೂ ಬಂದು ಆಮೇಲೆ ಹಣ್ಣು ಬರೋದು. ಮೊದಲು ಬರೀ ಕಾಂಡ ಮೂಲ, ಆಮೇಲೆ ಬೆಳೀತು, ಎಲೆಗಳು ಬಂದವು, ಆಮೇಲೆ ಚಿಗುರು ಬಂತು, ಆಮೇಲೆ ಹೂ ಬಂತು, ಆಮೇಲೆ ಹಣ್ಣು ಬಂತು. ಇದು ಪದ್ಧತಿ. ಆದರೆ ವೇದಗಳನ್ನು ಯಾತಕ್ಕೆ ಪರ್ಣ ಅಂತ ಕರೆದ್ರು ಅಂದರೆ, ಸಂಸಾರ ಫಲ ಕೊಡಬೇಕಾದ್ರೆ ವೃಕ್ಷ ವೇದಗಳು ಅನ್ನೋ ಎಲೆಗಳು ಇರಲೇಬೇಕು. ಸೊ ವೇದಾಧ್ಯಯನ ಮಾಡದೆ ಹೋದರೆ ಏನು ಸಿಗೋದಿಲ್ಲ, ಮುಖ್ಯ ಫಲ ಸಿಗೋದಿಲ್ಲ. ಅದಕ್ಕೇನಂತ ಕರೆದ್ರು ಅದನ್ನು? ಪರ್ಣ ಅಂತ ಕರೆದ್ರು ಅಂತ ಹೇಳಿ. ಪರ್ಣ ಛಂದಾಂಸಿ ಯಸ್ಯ ಪರ್ಣಾನಿ ತನ್ನಚ ಕದಾಚಿದಪಿ ಫಲಕಾರಣತ್ವ ಛಂದಸಾಂ ಫಲ ಪರ್ಣತ್ವಂ ನಹಿ ಕದಾಚಿದಪಿ ಅಜಾತೇ ಪರ್ಣೇ ಫಲೋತ್ಪತ್ತಿ. ದೃಷ್ಟಾಂತ ಕೊಟ್ರು. ಎಲೆಗಳು ಬಿಡದೆ ಹೋದರೆ ಎಂದಾದ್ರೂ ಫಲ ಬಿಡೋದು ನೋಡಿದ್ದೀರಾ? ಇಲ್ಲ. ಅದು ವೇದಾದಿಗಳನ್ನು ಅಧ್ಯಯನ ಮಾಡದೆ ಹೋದರೆ ಮುಖ್ಯ ಫಲ ಸಿಗೋದಿಲ್ಲ. ಆದ್ದರಿಂದ ವೇದಗಳಿಗೆ ಪರ್ಣ ಅಂತ ಕರೀತಾರೆ. ಫಲಹೇತುತ್ವಾತ್ ಪರ್ಣಾನಿ ಅಂತ ಅರ್ಥ. ಅಥ ಶಾಖಂ ಇತ್ತೇತತ್ ಘಟಯನ್ ಅಥ ಶಬ್ದಾರ್ಥಂ ತಾವದಾಹ ಅಥ ಇತಿ. ಅಥ ಶಾಖಂ ಅನ್ನೋ ಪದಕ್ಕೆ ಅರ್ಥವನ್ನು ಹೇಳೋದಕ್ಕೆ ಹೊರಟು ಮತ್ತೆ ಅಥ ಶಬ್ದಕ್ಕೆ ಅರ್ಥ ಹೇಳಿದರು ಕೆಳಗೆ ವೇದಗಳು ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಶಾಖಾ ಕಾಹ ಇತ್ಯತಃ ಶಾಖಾ ಇತಿ. ಶಾಖೆಗಳು ಅಂದರೆ ಯಾವುದು? ತಾನೇ ಮೂಲಾಪೇಕ್ಷೆಯ ಅಪಕೃಷ್ಟ. ಕೆಳಗಿನವು ಶಾಖೆಗಳು. ಕೆಳಗಿನವು ಶಾಖೆಗಳು ಅಂದ್ರೇನು ಅಂದರೆ ಕೆಳಗಿನ ಮೂಲಾಪೇಕ್ಷೆಯ ಮೂಲಕ್ಕೆ ಹೋಲಿಸಿದಾಗ ಅವೇನೋ ಕಡಿಮೆ ಆಯಿತು. ಬ್ರಹ್ಮರುದ್ರಾದಿ ದೇವತೆಗಳು ಭಾರಿ ದೊಡ್ಡವರೇ, ಆದರೆ ವಿಷ್ಣು ಹೋಲಿಸಿದಾಗ ಏನಾಗಿಬಿಡ್ತಾರೆ ಅವರು? ಯಾಕೆ ವಿಷ್ಣುವನ್ನು ಹೇಗೆ ಶಾಖೆಗಳು ಬೇರನ್ನು ಆಶ್ರಯಿಸಿರ್ತಾವೋ ಬ್ರಹ್ಮಾದಿ ದೇವತೆಗಳು ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾನಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ. ಆ ರೀತಿ ಇರೋದ್ರಿಂದ ಏನಂತ ಕರೆದ್ರು? ಅಧಃ ಅಂತ ಕರೆದ್ರು. ಇತ್ಯತಃ ಶಾಖಾ ಇತಿ ತಾನಿಹಿ ಮೂಲಾಪೇಕ್ಷೆಯ ಅಪಕೃಷ್ಟಾನಿ. ಮೂಲಾಪೇಕ್ಷೆ ಅವೆಲ್ಲ ಕೂಡ ಕೆಳಗಿನ ಪದಾರ್ಥಗಳು. ನಾನು ವೃಕ್ಷ ಮಾತ್ರಸ್ಯ ಸಾರೂಪ್ಯಮಭಿದದತ ಕಥಮ ಅಶ್ವತ್ಥತ್ವ ಅಶ್ಯ ಉಷ್ಯ ಉಚ್ಯತೆ ಇತ್ಯತಃ ಶೋ ಅಪಿ ಇತಿ. ಈಗ ಅರ್ಥ ಕೊಟ್ಟು ವೃಕ್ಷ ಸಾಮ್ಯ ಸಾರೂಪ್ಯಮಭಿದದತ ಕಥಮ ಅಶ್ವತ್ಥಸ್ವಶ್ಯ ಉಚ್ಯತೆ. ವೃಕ್ಷ ಅಂತ ಹೇಳೋದು ಒಪ್ಪೋಣ, ಅಶ್ವತ್ಥ ವೃಕ್ಷನೇ ಯಾಕಾಗಬೇಕು? ಏನು ವಿಶೇಷ ಅದರಲ್ಲಿ ಬಂತು ಅಂದರೆ ಅರ್ಥ ಒಳಗಿದೆ. ಅಶ್ವತ್ಥ ಅಶ್ವತ್ಥ ವೃಕ್ಷ ಅಂದರೆ ಈ ಅರ್ಥದಲ್ಲಿ ಹೇಳ್ತಾರೆ. ಇನ್ನು ಅನೇಕ ಅರ್ಥ ಇದೆ ಅದಕ್ಕೆ. ಅಶ್ವತ್ಥ ದೊಡ್ಡ ಮರ, ಜಗತ್ತೇನದು ದೊಡ್ಡದು ಭಾರಿ ದೊಡ್ಡದು ಅಂತ ಹೇಳೋದಕ್ಕೋಸ್ಕರ ಅದು ಇನ್ನೊಂದು ಅರ್ಥದಲ್ಲೂ ಹೇಳ್ತಾ ಅನೇಕ ಅರ್ಥ ಇದೆ. ಆದರೆ ಫಲ ಫಲ ನೋಡಿ ಎಷ್ಟೇನದು ಅಶ್ವತ್ಥ ವೃಕ್ಷ ಭಾರಿ ದೊಡ್ಡದು, ಆದರೆ ಫಲ ಎಷ್ಟಿರುತ್ತೆ? ತುಂಬ ಚಿಕ್ಕ ಚಿಕ್ಕದು. ಬರೀ ಸಂಸಾರ ಎಷ್ಟೇ ಕಷ್ಟಪಟ್ಟರು ಇಷ್ಟೇ ಫಲ ಅಂತ ಜಾಸ್ತಿ ಇಲ್ಲ. ಸಂಸಾರ ಹೇಗಿರುತ್ತೆ ಅಂದರೆ ಫಲ ಯಾವಾಗಲೂ ಕೂಡ ತುಂಬ ಕಡಿಮೆ. ಅದೇನು ಹೇಳ್ತಾರಲ್ಲಿ, ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ. ಪ್ರಾಫಿಟ್ ಭಾರಿ ಕಡಿಮೆ, ದುಃಖನೇ ಜಾಸ್ತಿ. ಆದ್ದರಿಂದ ಸಣ್ಣ ಹಣ್ಣುಗಳಷ್ಟೇ. ಈ ಕೆಲವು ಕುಂಬಳಕಾಯಿ ಇಷ್ಟೇ ಸಣ್ಣ ವೃಕ್ಷ ದೊಡ್ಡ ಫಲ. ಅದು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಂಸಾರ ವೃಕ್ಷಕ್ಕೆ ಹೋಲಿಸ್ಬೇಕಾದ್ರೆ ಇವೆಲ್ಲ ಕಾರಣಗಳು ಇವೆ ಅಂತ ಅರ್ಥ ತಿಳ್ಕೊಂಡ್ರೆ. ಹೇಳ್ತಿರೋದೇನು ಅಶ್ವತ್ಥ ವೃಕ್ಷ ಅರ್ಥ ಏನು ಅದಕ್ಕೆ? ಅಶ್ವತ್ಥ ವೃಕ್ಷಕ್ಕೆ ಅರ್ಥ ಇದೆ ಅಲ್ಲಿ. ಇಲ್ಲಿ ಅಶ್ವತ್ಥ ಅಂತ ಹೇಳ್ಬೇಕಾದ್ರೆ ವೃಕ್ಷದ ಹೆಸರಿನಲ್ಲಿ ವೃಕ್ಷ ಅಂತ ಸಾಮಾನ್ಯ ಕಾರ್ಯಣ ಅಶ್ವತ್ಥ ಹೆಸರಿನಲ್ಲೇ ಅರ್ಥ ಹೇಳ್ತಾರೆ, ಚೇಂಜ್ ಆಗ್ತಾ ಇದೆ. ಇನ್ನೊಂದು ಕಾರಣ ಏನಂದ್ರೆ ಅಶ್ವತ್ಥ ಅಷ್ಟು ದೊಡ್ಡ ವೃಕ್ಷ, ಅದೂ ಚೇಂಜ್ ಆಗುತ್ತೆ ಅಂದ ಮೇಲೆ ಸಂಸಾರ ಚೇಂಜ್ ಆಗುತ್ತೆ. ಅಂದ್ರೆ ಸಣ್ಣ ಹುಲ್ಲು ಚೇಂಜ್ ಆಗುತ್ತೆ ಅಂದ್ರೆ ಆಶ್ಚರ್ಯ ಆಗೋದಿಲ್ಲ. ಅಶ್ವತ್ಥ ವೃಕ್ಷ ದೀರ್ಘಕಾಲ ಬೆಳೆಯೋದು. ಅಶ್ವತ್ಥ ಸರ್ವವೃಕ್ಷಾಣಾಮ್ ಅಂತಿದೆ. ಅಂಥ ವೃಕ್ಷವೇ ರೀತಿಯ ನಿರ್ಮಿಡ ವೃಕ್ಷಕ್ಕೆ ಇಡೋದೇನಿದೆ ವಿದುರಾಶ್ವತ್ಥ ಅಂತ ಬಂದೇ ಹೋಯ್ತು. ಅದಕ್ಕೆ ಸ್ವಲ್ಪ ದಿವಸದಿಂದ ವಿದುರ ಹಾಕಿದ್ದು ಅಂತ ಹೇಳ್ತಿದ್ರು. ಎಷ್ಟು 5,000 ವರ್ಷದಿಂದ ಇದ್ದ ಲೆಕ್ಕ ಅದು ಇಲ್ಲ. ಅದು ಕೊನೆ ಏನಾಗುತ್ತಾ ಐತೆ, ಈಗ ಚೇಂಜ್ ಎಲ್ಲ ಹೋಗೇ ಬಿಡ್ತು ಕೊನೆಗೆ. ಆ ರೀತಿ ಆಗ್ಬೋದು. ನೋಡೋದಕ್ಕೆ ಏನಿಸ್ತದೆ, ಅದು ಯಾವ ಹುಲ್ಲು 5,000 ವರ್ಷ ಇರೋದಿಲ್ಲ. ಹುಲ್ಲು ಎಷ್ಟು ದಿವಸ ಇರುತ್ತಲ್ಲ, ಕೆಲವು ಜಸ್ಟ್ ಫಾರ್ ಎ ಡೇಸ್ ಅಷ್ಟೇ, ನಾಟ್ ಈವನ್ ಫಾರ್ ಮಂತ್ಸ್ ಅಷ್ಟೇ, ಅದು ಶಾರ್ಟ್ ಪೀರಿಯಡ್. ಅವು ಅನಿತ್ಯ ಅಂದ್ರೆ ಅರ್ಥ ಆಗುತ್ತೆ. ಅಶ್ವತ್ಥೋಪಿ ಅನಿತ್ಯ ಅಂತ ಹೇಳಿದಾಗ ಎಂಥ ದೊಡ್ಡ ಜಗತ್ತು ಏನಾಗುತ್ತೆ? ನಾಶ ಆಗಲೇಬೇಕು ಅಂತ. ಜಗತ್ತು ಎಷ್ಟೇ ದೊಡ್ಡದಿದ್ರು ನಾಶ ಆಗಬೇಕು. ಆ ಅರ್ಥದಲ್ಲೂ ಕೂಡ ಸಾರ್ಥಕ ಪದ ಉಪಯೋಗಿಸಿತ್ತು. ಅಪಿಶಬ್ದ ಇಷ್ಟಾದರೂ ಅದು ವೇಸ್ಟ್ ಅಲ್ಲ. ಅಶ್ವತ್ಥ ವೃಕ್ಷ ಎಷ್ಟೇ ನಿತ್ಯವಾದರೂ ಕೂಡ ಏನಿದೆ ಅದರಲ್ಲಿ? ವಿಭೂತಿ ರೂಪ ಇದೆ ಪರಮಾತ್ಮ. ಅಶ್ವತ್ಥ ಸರ್ವವೃಕ್ಷಾಣ ಮಾತ್ರದಿಂದ ಜಗತ್ತು ಸಂಸಾರವೆಂಬಂಥ ಭಾಗ್ಯವಿರಲಿ. ಸಂಸಾರದೊಳಗೆ ಏನಿದೆ? ಒಂದು ಭಾಗ್ಯ ಇದೆ. ಏನದು? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಇರೋದ್ರಿಂದ ಇದು ಭಾರಿ ಉಪಯೋಗ ಇದೆ. ಅದು ಮಾಡಿಕೊಳ್ಳೋದಾದ್ರೆ ವೇಸ್ಟ್ ಇದೆ. ಮನುಷ್ಯನಾಗ್ಬಿಟ್ಟು ಏನೇನೇನೂ ಪ್ರಯೋಜನ ಇಲ್ಲ. ಆದರೆ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಮನುಷ್ಯ ಜನ್ಮ ತುಂಬ ಸಾರ್ಥಕ. ಅದಕ್ಕಾಗಿ ಅಶ್ವತ್ಥ ವೃಕ್ಷಕ್ಕೆ ಹೇಗೆ ಪೂಜ್ಯತ್ವ ಇದೆಯೋ, ಮನುಷ್ಯ ಜನ್ಮಕ್ಕೆ ಏನಿದೆ ಪೂಜ್ಯತ್ವನೂ ಇದೆ. ಉಳಿದ ಎಲ್ಲ ಪ್ರಾಣಿಗಳನ್ನು ಕೂಡ ನಾವು ಪಶು ಅಂತ ಬೈದರೆ ಮನುಷ್ಯನನ್ನು ಮಾತ್ರ ಮನುಷ್ಯ ಅಂತ ಕರೆ, ಮಾನವ ಮನುಷ್ಯ. ಅದ್ರ ಹೆಸರಲ್ಲೇ ವೈಶಿಷ್ಟ್ಯ ಇದೆ, ಮನೋ ಅವಬೋಧನೆ, ಜ್ಞಾನಿ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಸರ್ವದಾ ವಿಷ್ಣುವನ್ನು ಆಶ್ರಯಿಸಿದೆ ಅಂತ ಅರ್ಥ. ಮತ್ತಿನ್ನೊಂದು ಸ್ವಾರಸ್ಯ, ಜಗದೃಷ್ಟ ವೃಕ್ಷದಲ್ಲಿ ಏನಿದೆ ಅಶ್ವತ್ಥ ವೃಕ್ಷದಲ್ಲಿ? ಮೂಲತೋ ಬ್ರಹ್ಮರೂಪಾಯ ಮಧ್ಯತಃ ಮೂಲ ಏನಿದೆ? ಮೂರ್ತಿ ವಿಷ್ಣುರೂಪ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅಂದರೆ ಮೂರು ದೇವತೆಗಳು ಅಲ್ಲಿದ್ದಾರೆ. ಮೂರು ದೇವತೆಗಳು ಏನು ಮಾಡ್ತಾರೆ? ಸೃಷ್ಟಿ ಸ್ಥಿತಿ ಲಯ. ಜಗತ್ತಿಗೆ ಮೂರು ಇದೆ, ಸೃಷ್ಟಿ ಇದೆ, ಸ್ಥಿತಿ ಇದೆ, ಲಯ ಇದೆ, ಅದನ್ನು ತಿಳ್ಕೊಂಡಿರ್ಬೇಕು. ಹೀಗಾಗಿ ಅಶ್ವತ್ಥ ವೃಕ್ಷ ಒಂದೇ ಪದದಲ್ಲಿ ಎಷ್ಟು ವಿಷಯ ಗೊತ್ತಾಗುತ್ತೆ. ಇನ್ಯಾವ ವೃಕ್ಷದಲ್ಲೂ ಕೂಡ ತ್ರಿಮೂರ್ತಿಗಳ ರೂಪ ಅಂತ ಹೇಳಿಲ್ಲ ಅಲ್ಲಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗಂ. ಮಧ್ಯ ಅಂದರೆ ಸ್ಥಿತಿ. ಅದು ಮೂಲ ಅಂದರೆ ಸೃಷ್ಟಿ, ಸೃಷ್ಟಿಕರ್ತ ಬ್ರಹ್ಮದೇವರು, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಶಿವ. ಅದು ಮೂರು ಜನ ಇದ್ದಾರೆ. ಜನ್ಮಾದ್ಯಸ್ಯ ಯತಃ ಮೂರು ಬಂತ, ಆದ್ದರಿಂದಾಗಿನೇ ಅದು ಭಾರಿ ಮಹತ್ವ ಇದೆ. ಈಗ ಅನೇಕ ದೃಷ್ಟಿಯಿಂದ ಅಶ್ವತ್ಥವೃಷ್ಟದ ಸಾದೃಶ್ಯ ಕೊಟ್ಟಿತ್ತು, ತುಂಬ ಅರ್ಥವತ್ತಾದದ್ದು. ಕಿಮೂತ ಕಲಾ ಅಂತ ಅಲ್ಲಿಗಿರಲಿ, ನಾಳೆ ದಿವಸ ಅದರಿಂದ ಮೊದಲು ಎರಡು ಶ್ಲೋಕ ವಿಧಿ ಜಗತ್ ಸ್ವರೂಪ ಇದೆ, ಮೊದಲು ಎರಡು ಶ್ಲೋಕಗಳೆಲ್ಲ ಅದೇ ವಿಷಯ ಹೇಳಿರೋದು. ಅದನ್ನೇ ಸರಿಯಾಗಿ ಅರ್ಥ ಆಗಿಬಿಡುದೆಲ್ಲ ಭಾರಿ ಫಾಸ್ಟ್ ಆಗಿಬಿಡುತ್ತೆ. ಎರಡು ಶ್ಲೋಕ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾನಿ ಹೃದಾಂ ಯಥಾ ವಿನಿಮಯೋ.